ಶ್ರೀ ಗುರುಭ್ಯೋ ನಮಃ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛುದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ಆಸೀನರಾದಂಥ ಪಂಡಿತ ವರೇಣ್ಯರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಕಳಗೆ ಕೂತಂಥ ನಾನು ಚೂರು ಕಾಣಲಿಕ್ಕೆ ಮೇಲೆ ಕೂತಿದ್ದೇನಷ್ಟೇ. ಕಳಗೆ ಕೂತರೆ ಯಾರಿಗೆ ಕಾಣಲ್ಲ, ಅದಕ್ಕೆ ನಾನು ಮೇಲೆ ಕೂತದ್ದು ದೊಡ್ಡವರು ಅಂತ ನನ್ನ ತಿಳಿಬೇಡಿ. ನಿಮ್ಮ ಜೊತೆಗೆ ಇದ್ದೇನೆ. ನನ್ನ ಜೊತೆಗೆ ಇರುವಂತಹ ಎಲ್ಲ ಸಜ್ಜನ ವೃಂದಕ್ಕೂ ನಮಸ್ಕರಿಸಿ ವಿಜಯರಾಯರ ಆರಾಧನೆ. 1 ಗಂಟೆವರೆಗೆ ನನಗೆ ಸಮಯ ಕೊಟ್ಟಿದ್ದಾರೆ ನಿಮಗೆ ಕಾಟ ಕೊಡಲಿಕ್ಕೆ. 1 ಗಂಟೆವರೆಗೂ ಸ್ವಲ್ಪ ಪ್ರವಚನ ಮಾಡೋದು ಅಂತ ಪ್ರಯತ್ನ ಮಾಡುತ್ತೇನೆ. ವಿಜಯರಾಯರ ಆರಾಧನೆ ಅಂದರೆ ಏನು, ಹೇಗೆ ಮಾಡೋಣ ಗೊತ್ತು. 10ಕ್ಕೆ ಬರ್ತೀವಿ, ಪಂಚಾಮೃತ ಆಗಿರುತ್ತೆ, ಆ ಟೈಮ್ ಬರಲಿಕ್ಕಾಗಲ್ಲ. ಚೂರು ಪಂಚಾಮೃತ ತಗೊಂಡು ಒಂದೆರಡು ಮಾತು ಕೇಳಿ ಊಟ ಮಾಡಿ ಹೋದರೆ ಮುಗೀತು ಆರಾಧನೆ. ಪ್ರತಿ ಆರಾಧನೆ ಅದೇ ಸಂಪ್ರದಾಯ, ಅದೇ ಇದೆ. ಬೇರೆ ಏನಾದ್ರೂ ಇದೆಯಾ? ಏನು ಇಲ್ಲ. ಸುಮ್ಮನೆ ಯಾಕೆ ಪ್ರಶ್ನೆ ಮಾಡ್ತೀರಾ ಅಂದ್ರೆ, ನಾನಲ್ಲ ವಿಜಯದಾಸರು ಹೇಳ್ತಾರೆ ಆರಾಧನೆ ಬಗ್ಗೆ ಬೇರುಂಟು ಅಂತ ಹೇಳ್ತಾರೆ. ಏನದು? ಆವತ್ತಿನ ಕಥಾನಾಯಕರು ಏನು ನಮಗೆ ಉಪಕಾರ ಮಾಡಿರ್ತಾರೆ, ಆ ಉಪಕಾರ ಕೇಳೋದಲ್ಲ, ನಮ್ಮ ರಕ್ತಕ್ಕಿಳಿಬೇಕು, ಅನುಭವಕ್ಕೆ ಬರಬೇಕದು. ಅವ್ರು ಹೇಳಿದ್ದು ನಮಗೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದು ಎಸ್, ಇವರು ನನಗೆ ಉಪಕಾರ ಮಾಡಿದ್ದಾರೆ ಅಂತ ಸಂತೋಷದಿಂದ ಜೀವನದಲ್ಲಿ ಅವರು ಮಾಡಿದ ಉಪಕಾರವು ನಿತ್ಯ ನೆನೀತಾ ಇರಬೇಕು. ಎಸ್, ಇವರು ಮಾಡಿದ್ರು ಎಂಬ ನೆನಪು ಬರ್ತಾ ಇರಬೇಕು. ಆ ಒಂದು ದಿವಸ ಬರುತ್ತಲ್ಲ, ಇಡೀ ವರ್ಷ ಅವರು ಮಾಡಿದ ಉಪಕಾರ ಅನುಭವದಲ್ಲಿ ನೆನೆದು ಅವತ್ತು ಕುಪ್ಪಳಿಸಿ ಸ್ವಾಮಿ ನಿಮ್ಮಿಂದ ನಾನು ಉದ್ಧತನಾದೆ ಅಂತ ಹೇಳಿದರೆ ಅದು ನಿಜವಾದ ಆರಾಧನೆ. ಅದು ಬಿಟ್ಟು ಬರೀ ತಿಂದೆ ಉಂಡೆ ಹೋದ್ರೆ ಯಾರಿಗೂ ಆರಾಧನೆ ಏನೂ ಇಲ್ಲ. ಅವರಿಗೆ ಬೇಕಾ ಆ ಕೈವಲ್ಯ ಭೋಗ ಸುಖ? ಅವರಿಗೆ ಬೇಕೇ ಅಂತ ಡಿಸ್ಕಾರ್ಡ್ ಮಾಡಿಬಿಡುತ್ತಾರೆ. ಅಂಥವರಿಗೆ ನಾವು ಕೊಡುವ ಪಂಚಾಮೃತ ಇದು ಅದು ಬೇಕಾ? ಅವರಿಗೆ ಬೇಡ. ಮತ್ತೆ ಅವರು ಯಾಕೆ ಬರ್ತಾರೆ ಇಲ್ಲಿಗೆ ಅಂದರೆ, ನಮ್ಮಲ್ಲಿ ಚೂರು ಪರಿವರ್ತನೆ ಬರಬೇಕು. ನಮಗಾಗಿ ದುಡಿಯುವ ಏಕೈಕ ಚೈತನ್ಯ ಮೂರ್ತಿ ಸ್ವಾಮಿ, ಅವನ ಬಗ್ಗೆ ನಮ್ಮಲ್ಲಿ ಒಳ್ಳೆ ಅಭಿಮಾನ, ಅದನ್ನೇ ಭಕ್ತಿ ಅಂತ ಕರೀತಾರೆ, ಅದು ಹುಟ್ಟಬೇಕು. ಅದು ಹುಟ್ಟಿದರೆ ಅವರು ಕಣ್ಣಾರೆ ನೋಡಬೇಕು ಅಂತ ಇಲ್ಲಿ ಬರ್ತಾರೆ. ವರ್ಷೇ ವರ್ಷೇ ಬರ್ತಾರೆ. ಈ ವರ್ಷ ಆದರೂ ಇವನಲ್ಲಿ ಚೂರು ಪರಿಣಾಮ ಬಂತ ಅಂತ ನೋಡ್ಲಿಕ್ಕೆ ಬರ್ತಾರೆ. ನಾವು ಯಥಾ ಪ್ರಕಾರಂ ಸಿದ್ಧಿರಸ್ತು ಅಂತ ಅದೇ ಪ್ರಕಾರ ಬರ್ತಾ ಇರ್ತೀವಿ. ದೇವರಲ್ಲಿ ಕೇಳುತ್ತಾರೆ, ಪಾ ಇವನಿಗೆ ಇನ್ನ ಬರಲಿಲ್ಲ, ಇನ್ನಾದರೂ ಬರಲಿ ಅಂತ ಮಂತ್ರಾಕೃತ ಕೊಡುತ್ತಾರೆ. ಹಾಗಾಗಬಾರದು. ಈ ವರ್ಷದಿಂದ ಸಂಕಲ್ಪ ಮಾಡೋಣ, ಆರಾಧನೆ ಅಂದರೆ ಹಸ್ತೋದ ಕೊಡೋದು ಕೊಡಿ, ಇಲ್ಲಾಂಗ್ರೆ ಆಗಲ್ಲ. ಇಷ್ಟನ ಊಟಕ್ಕೆ ಆಗ್ಬೇಕಲ್ಲ, ಅದು ಇರಲಿ, ನಾದಕ್ಕೆ ವಿರೋಧಿ ಅಲ್ಲ. ಇನ್ನೊಂದು ಆರಾಧನೆ ಮಾಡೋಣ ಎಲ್ಲರೂ ಸೇರಿ. 1 ವರ್ಷ ನಾವೊಂದು ಚೂರು ಹೇಳಿಕೊಡುತ್ತೇನೆ. ಹೇಳಿಕೊಟ್ಟದ್ದು ಇಡೀ ವರ್ಷ ಅನುಷ್ಠಾನ ಮಾಡೋಣ. ಮಾಡಿ ಬರೋ ವರ್ಷ ಮತ್ತು ಸೇರ್ತೀವಲ್ಲ, ಆಗ ಎಲ್ಲರೂ ಸೇರಿ ಕೃಷ್ಣಾರ್ಪಣ ಬಿಟ್ರೆ ಎಂಥ ಅನುಸಂಧಾನ, ಎಲ್ಲ ಒಳ್ಳೆ ಆರಾಧನೆ ಆಗುತ್ತೆ. ಇಷ್ಟು ಮಾಡುತ್ತಾ ಇದ್ದೀರಾ, ಅದೊಂದು ಮಾಡೋಣ. ಏನದು ಹೇಳುತ್ತಾರೆ. ಅವರ ಜೀವನ ನೋಡಿದಾಗ ನಮ್ಮ ಗುರುಗಳು ತುಂಬಾ ಹೇಳಿದ್ದಾರೆ. ಅವರು ಹೇಳೋ ಕಾಲಕ್ಕೆ ಆಶುಕವಿಗಳ ಥರ ಅದ್ಭುತವಾಗಿ ಥರ ಅಂತ ಯಾಕೆ ಹೇಳ್ತೀರಾ ಅಂದ್ರೆ, ಆಶುಕವಿಗಳೇ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಾನು ಭಾಗ್ಯವಂತನಲ್ಲ ನಿಮ್ಮಷ್ಟು. ಅವರ ಪ್ರವಚನ ಕೇಳಲಿಕ್ಕೆ, ನಾನು ಪ್ರವಚನ ಮಾಡಲಿಕ್ಕೆ ಊಟ ಆಡ್ತಾ ಇರ್ತೇನೆ, ಅವರ ಪ್ರವಚನ ಕೇಳಲಿಕ್ಕಾಗಲ್ಲ. ಕೊನೆಗೆ ಚೂರು ಕೇಳಿದೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನಿದೆ ಅವರ ಜೀವನ ಚರಿತ್ರೆಯಲ್ಲಿ, ವಿಜಯದಾಸರ ಜೀವನ ಚರಿತ್ರೆಯಲ್ಲಿ ಅಂದ್ರೆ ಇಷ್ಟೇ. ವಿಜಯದಾಸರನ್ನ ಕೇಳಿದ್ರೆ ನಿಮ್ಮ ಇಡೀ ಜೀವನ ನೀವು ಮನಗಂಡದ್ದು ಒಂದು ಮಾತಲ್ಲಿ ಹೇಳುತ್ತೀರಾ, ಮನಸ್ಸಿಗೆ ಮುಟ್ಟಿರಬೇಕು, ಎಸ್ ಇದು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡದ್ದು ಅಂತ. ಅದು ಏನಾದರೂ ಒಂದು ಹೇಳ್ತೀರಾ ಅಂತ ವಿಜಯರಾಯರನ್ನ ಕೇಳಿದರೆ ಅವರೊಂದು ಮಾತು ಹೇಳುತ್ತಾರೆ, ನಾನು ಅಸ್ವತಂತ್ರ ಅಂಬುದು ನನ್ನ ಮನಮುಟ್ಟಿ ಗೊತ್ತಾಯಿತು ಅಂತ ಹೇಳುತ್ತಾರೆ. ಇಷ್ಟೇ ವಿಜಯರಾಯರ ಜೀವನ ಚರಿತ್ರೆ ಅಂದ್ರೆ ಜೀವ ಶುದ್ಧ ಅಸ್ವತಂತ್ರ ಎಂಬುದು ಮನಮುಟ್ಟಿ ಕಂಡೇ ದೇವನೇ ನಿಜ ಸ್ವತಂತ್ರ, ಬರೇ ಸ್ವತಂತ್ರ ಅಲ್ಲ ನಿಜ ಸ್ವತಂತ್ರ. ಜೀವ ಅಸ್ವತಂತ್ರ ಎಂಬುದು ಯಾರಿಗೆ ಜೀವನದಲ್ಲಿ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ, ಸಾಣೆ ಹಿಡದಂತೆ ಅವರನ್ನ ದೊಡ್ಡವರು ಅಂತ ಕರೀತಾರೆ. ಆ ಪಂಕ್ತಿಯಲ್ಲಿ ಸೇರಿದವರೇ ನಮ್ಮ ವಿಜಯದಾಸರು. ಅಂಥವರನ್ನೇ ತಯಾರು ಮಾಡಿದರು. ವೇಣು ಧೇನು ಪಾಲ ತುರಗಾನನ ಮೋಹನ ಜಾಣ ಜಗನ್ನಾಥ ದಾಸ ಶ್ರೇಣಿಯೇ ಸಾಕ್ಷಿ ಕೇಳು. ವಿಜಯರಾಯರಿಂದ ಬಂದ ಪ್ರವಾಹ ಅಂಥ ಪ್ರವಾಹ ಬಂತು, ದಾಸ ಪರಂಪರೆಯ ಪ್ರವಾಹವೇ ಬಂತು. ಸರಿ, ವಿಜಯರಾಯರ ಮಾತನ್ನು ನಾವು ಕೇಳಬೇಕಾದರೆ ಅವರ ಜೀವನ ಚರಿತ್ರೆ ನೋಡಿದರೆ ತುಂಬಾ ವರ್ಷಗಳ ಕಾಲ ನಮ್ಮಂತೆ ಇದ್ರವರು. ಕಾಶಿಗೆ ಹೋಗಿ ಅಲ್ಲಿಂದ ಪುರಂದರದಾಸರು ವ್ಯಾಸಕಾಶಿಗೆ ಕರಕೊಂಡು ಹೋಗೋ ಪರ್ಯಂತ ನಮ್ಮಂತೇನೆ ಇದ್ರು. ಬಡತನ, ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನೋ ಅಂತ ಹೇಳ್ತಾರೆ. ಮತ್ ಇವರ್ಯಾರ್ರಿ ನೀವೆಲ್ಲ ಹೇಳೋದು ಯಾರಂತ? ಭೃಗು ಮಹರ್ಷಿಗಳು. ಅವರಿಗೆ ಈ ಪಾಠ ಈ ಬಡತನನ, ರಾಯರಿಗೆ ಆ ಬಡತನ, ತಿಂಗಳಿಗೆ ಐದಾರು ಏಕಾದಶಿ, ಇದೇನಿದೆ ಇವರಿಗೆಲ್ಲ ಹೀಗೆ ಬರ್ತಾ ಇದೆ? ಮತ್ತೆ ಇವರು ನಂಬಿದ್ರೆ ನಮಗೂ ಹಾಗೆ ಆಗುತ್ತೇನೋ ಅಂದ್ರೆ ಇಲ್ಲ, ರಾಯರ ಹೆಸರೇಳಿದವರಿಗೆ ಮೃಷ್ಟಾನ್ನ ಭೋಜನ, ವಿಜಯರಾಯರ ಸ್ಮರಣೆ ಮಾಡಿದವರಿಗೆ ಮೃಷ್ಟಾನ್ನ ಭೋಜನ. ಮತ್ತೆ ಅವರಿಗೆ ಯಾಕೆ ಹಾಗಿತ್ತು ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಿ ಅಂದ್ರು. ಇವ್ರು ಯಾರಂದ್ರೆ ಭೃಗು ಮಹರ್ಷಿಗಳು ಅಂತ ಹೇಳಿದಿರಲ್ಲ, ಅವರೇನ್ ಕೆಲಸ ಮಾಡಿದ್ರಿ? ಶ್ರೀನಿವಾಸ ಕಲ್ಯಾಣ ನೋಡ್ತಿರಲ್ಲ, ಯಾರು ಇಂಪಾರ್ಟೆಂಟು ಅಂತ ನೋಡ್ಲಿಕ್ಕೆ ಹೋದ್ರು. ಕಶ್ಯಪಾದಿ ಋಷಿಗಳೆಲ್ಲ ಸೇರಿಕೊಂಡು ಯಾಗ ಮಾಡಿದ್ರು, ಕಶ್ಯಪಾದಿ ಮಹರ್ಷಿಗಳೆಲ್ಲ ಸೇರಿ ಯಾಗ ಮಾಡಿದ್ರು. ಯಾಗ ಮಾಡಿದಾಗ ನಾರದರು ಬಂದ್ರು. ಅವರ ಕೆಲಸವೇ ಅದು, ಸುಮ್ಮನೆ ಕೂಡಲ್ಲ, ಏನೋ ಒಂದು ಪ್ರಶ್ನೆ ಮಾಡ್ತಾ ಇರ್ತಾರೆ ಅಲ್ವಾ. ಎಂಥ ಪ್ರಶ್ನೆ ಮಾಡಿದ್ರು? ಯಾಗ ಯಾಕೆ ಮಾಡ್ತಾ ಇದ್ರಪ್ಪ, ಯಾರಿಗೆ ಕೊಡ್ತೀರಿ ಫಲ ಗೊತ್ತಾ ಅಂದ್ರು. ಅವರಿಗೆಲ್ಲ ಸಂಶಯ ಬಂತಂತೆ, ಸಂಶಯಾರ್ಥಂ ಸಮಾಪನ್ನಾಹ, ಎಲ್ಲರೂ ಸಂಶಯ ಬಂದು ಹಾ ಬ್ರಹ್ಮವಿದಾಂಬರಂ ಭೃಗುಗಳನ್ನ ನೋಡ್ತಾ ಇದ್ದಾರಂತೆ. ನೀವು ದೇವರನ್ನ ತಿಳಿದವರಲ್ಲಿ ಶ್ರೇಷ್ಠರು, ನೀವು ಹೋಗಿ ಮೂವರಲ್ಲಿ ಯಾರು ದೊಡ್ಡವರು ನಿಶ್ಚಯ ಮಾಡಿಕೊಂಡು ಎಲ್ಲರಿಗೆ ತಿಳಿಸಿ, ಆದ ಮೇಲೆ ಯಜ್ಞ ಕಂಟಿನ್ಯೂ ಆಗುತ್ತೆ. ಅಷ್ಟರಲ್ಲಿ ಡೌಟ್ ಏನು ತಗೊಬಿಟ್ಟಿದೆ. ಹೀಗೆ ತಿಳ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನು? ಪುರಾಣ ತಿಳ್ಕೊಂಡ ಮೇಲೆ ಉದ್ಧಾರ ಆಗದಿದ್ರು ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು. ಅಲ್ಲಿ ಕಶ್ಯಪಾದಿ ಮಹರ್ಷಿಗಳೆಲ್ಲ ಯಜ್ಞ ಮಾಡುವಾಗ ನಾರದರು ಬಂದು ಇದು ಯಾರಿಗೆ ಕೊಡ್ತೀರಿ ಗೊತ್ತಾ ಅಂದ್ರೆ ಎಲ್ಲರಿಗೂ ಸಂಶಯ ಬಂತು ಅಂತ ಬರುತ್ತಲ್ಲ, ಆವಾಗ ನಮ್ ಸಂಶಯ ಬರುತ್ತೆ. ಈ ಕಶ್ಯಪಾದಿ ಮಹರ್ಷಿ ಮುನೀಶ್ವರಾಹ ಅಂತ ಕರೀತಾರೆ, ಇವರೆಲ್ಲ ಮೊದಲು ಯಾಗವೇ ಮಾಡ್ಲಿಲ್ವಾ? ಒಂದಿಷ್ಟು ಹೋಮಗಳು ಏನು ಮಾಡ್ಲಿಲ್ವಾ? ನಾವೇ ವಾಸಿ ಸ್ವಲ್ಪ ಪವನ ಹೋಮನ ಮಾಡ್ತಾ ಇರ್ತೀವಿ. ಅವ್ರು ಯಾವ ಹೋಮ ಮಾಡಿಲ್ವಾ? ಫಸ್ಟ್ ಟೈಮ್ ಮಾಡಿದ್ದ ಅವರು ಅಂದ್ರೆ ಇವಾಗ ಯಾರಿಗೆ ಯಜ್ಞ ಫಲ ಕೊಡಬೇಕು ಅಂತ ನಿಶ್ಚಯ ಇಲ್ಲ ಅಂದ್ರೆ ಹಿಂದೆ ಮಾಡಿದ್ದೆಲ್ಲ ಡೌಟ್ ಕ್ವಶನ್ ಇಂದ ಕೊಟ್ರು ಅಂತಾಯ್ತು. ಮತ್ತೆ ಮುನೀಶ್ವರರು ಹೇಗೆ? ಮುನಿ ಶಬ್ದಕ್ಕರ್ಥ ಮನನಶೀಲ, ಮನನ ಯಾವುದನ್ನ ಮಾಡಬೇಕು? ನಿಶ್ಚಿತವಾದ ಅರ್ಥವನ್ನ ಮನನ ಮಾಡುವವನ ಮುನಿ ಅಂತ ಹೇಳುತ್ತಾರೆ. ಅರ್ಥವೇ ನಿಶ್ಚಯ ಆಗಿಲ್ಲ, ಯಾರು ದೊಡ್ಡವರು ಅಂತ ನಿಶ್ಚಯ ಆಗಿಲ್ಲ. ಮತ್ತೆ ಮುನಿಗಳು ಹೇಗಾದ್ರು, ಮುನೀಶ್ವರರು ಹೇಗಾದ್ರು? ಸುಮ್ಮನೆ ಪುರಾಣ ಹೇಳುತ್ತೆ ಮುನೀಶ್ವರಾಹ ಅಂತ ಎಲ್ಲ ಕ್ವಶನ್ ಮಾರ್ಕ್ ಕೂತಿದೆಯಲ್ಲ ಅಂದ್ರೆ ಹಾಗಲ್ಲ, ಅವರಿಗೆಲ್ಲ ಶ್ರೀಹರಿಯೇ ಸರ್ವೋತ್ತಮ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಮುನಿಗಳಾದ್ರು. ನಿಶ್ಚಿತವಾದ ಅರ್ಥ ಮನನ ಮಾಡಿ ಮಾಡಿ ಅಂತ ಮಾಡುವವರಲ್ಲಿ ಈಶ್ವರರು ಅಂದ್ರೆ ದೊಡ್ಡವರಾದರು, ಮುನೀಶ್ವರರಾದರು. ಅದಕ್ಕೆ ಅನೇಕ ಯಾಗಗಳು ಮಾಡಿ ಶ್ರೀಹರಿಗೆ ಅರ್ಪಣೆ ಮಾಡಿದರವರು. ಮತ್ತೆ ನಾರದರು ಯಾಕೆ ಪ್ರಶ್ನೆ ಮಾಡಿದ್ರು? ನಾರದರು ಕೇಳಿದ ಕೂಡಲೇ ನಾವು ಮಾಡುತ್ತೀವಿ ಅಂತ ಹೇಳಬಹುದಲ್ಲ ಅಂದ್ರೆ ಅಲ್ಲ, ನಾರದರಿಗೂ ಗೊತ್ತಿತ್ತು, ಅವ್ರಿಗೆ ಗೊತ್ತು ಅಂತ. ಮತ್ತೆ ಯಾಕೆ ಪ್ರಶ್ನೆ ಮಾಡಿದ್ರು ಅಂದ್ರೆ, ನಿಮ್ಮ ಪಾಡಿಗೆ ನೀವು ಮನೆಯಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ತರ ನಿಮ್ಮ ಪಾಡಿಗೆ ನೀವು ಚಿಂತನೆ ಮಾಡಿಕೊಂಡ್ಬಿಟ್ರೆ ಜನಕ್ಕೆಲ್ಲ ಸಂಶಯ ಕೂತಿದೆ, ಅವರ ಸಂಶಯ ಪರಿಹಾರ ಮಾಡಬೇಕಾದ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ ಅಲ್ಲವಾ ಅಂತ ಇಷ್ಟು ಒಳಗಿಟ್ಟುಕೊಂಡು ಯಾರಿಗೆ ಕೊಡ್ತೀರಾ ಅಂತ ಕೇಳಿದರೆ ಅವರೆಲ್ಲರೂ ಸಂಶಯಂ ಸಮಾಪನ್ನಾಹ ಅಂತಲ್ಲಿ ಹೇಳಿಲ್ಲ ವೇದವ್ಯಾಸ ದೇವರು, ಸಂಶಯಾರ್ಥಂ ಸಮಾಪನ್ನಾಹ, ಸಂಶಯವೇ ಪ್ರಯೋಜನ, ಜನಕ್ಕೆ ಬರುವ ಸಂಶಯವೇ ಪ್ರಯೋಜನವಾಗಿಟ್ಟುಕೊಂಡು ಅಯ್ಯ ಭೃಗು ಮಹರ್ಷಿಗಳೇ ನೀವೇ ಜನರ ಸಂಶಯ ಪರಿಹಾರ ಮಾಡಲಿಕ್ಕೆ ತಾಕತ್ತಿದೆ. ಯಾಕೆ ಮುನಿಗಳಲ್ಲಿ ಭೃಗು ನಾನು ಅಂತ ಸ್ವಾಮಿ ಹೇಳಿದ, ಅಲ್ಲಿ ವಿಭೂತಿ ಇದೆ, ನೀ ನಿಮ್ಮಿಂದೇ ಈ ಕಾರ್ಯ ಆಗಬೇಕು ಅಂದಾಗ ಭೃಗು ಮಹರ್ಷಿಗಳು ಹೊರಟರು. ಹೊರಟರು ಅಂದ್ರೆ ಅವರಿಗೆ ನಿಶ್ಚಯ ಇದೆ ಅಂತ ಅರ್ಥ ಅಲ್ವಾ? ಹರಿಯೇ ಸರ್ವೋತ್ತಮ ಅಂತ ನಿಶ್ಚಯ ಇದೆ ಅಂತ ಅರ್ಥ ಆಯ್ತಾ ಇಲ್ವಾ? ಮತ್ತೆ ಅವರು ಹೊರಟರು, ಮಾಮೂಲ ಕಥೆ ಏನ್ ಬರುತ್ತೆ, ಅವರಿಗೆ ಗೊತ್ತಿದ್ದಿಲ್ಲ, ಅವರೇ ಹೊರಟರು. ಹೋದಾಗ ರುದ್ರದೇವರು ಹೊಡಿಲಿಕ್ಕೆ ಬಂದರು, ಬ್ರಹ್ಮದೇವರು ಮಾತಾಡಲಿಲ್ಲ, ಶಾಪ ಕೊಟ್ಟರು, ಅದಕ್ಕೆ ಇವರು ಪೂಜ್ಯರಲ್ಲ ಅಂತ ವಿಷ್ಣು ದೊಡ್ಡವಾದ ನಿರ್ಣಯ ಮಾಡಿದರು. ಇದೆಲ್ಲ ಇವಾಗ ಏನ್ ಕಾಣುತ್ತೆ, ನಾಟಕ ಅಂತ ಕಾಣುತ್ತೆ, ಹೌದಲ್ವಾ? ಭೃಗು ಮಹರ್ಷಿಗಳಿಗೆ ಮೊದಲೇ ಗೊತ್ತಿತ್ತು ಹರಿಸರ್ವೋತ್ತಮ ಅಂತ, ಇವರಿಗೆ ಗೊತ್ತಿದ್ರೆ ರುದ್ರದೇವರು ಗೊತ್ತಿಲ್ವಾ ಹರಿಸರ್ವೋತ್ತಮ ಅಂತ, ಬ್ರಹ್ಮದೇವರು ಗೊತ್ತಿಲ್ವಾ? ಅದಕ್ಕೆ ಇವರು ಹೊರಟ ಕೂಡಲೇ ಬ್ರಹ್ಮದೇವರು ನೋಡುತ್ತಾ ಇದ್ದಾರೆ, ಬಂದದ್ದು ಹರಿಸರ್ವೋತ್ತಮತ್ವ ಸ್ಥಾಪನೆಗಾಗಿ, ಬಂದವರ ಉದ್ದೇಶ ಗೊತ್ತು, ಇವರು ಕೂಡ ಸುಮ್ಮನೆ ಕೂತರು. ಯಾಕೆ ಅಂತ ಹೇಳಿದರೆ ಜಗತ್ತಿನ ಪಾಲಿಗೆ ನಾನು ಸುಮ್ಮನೆ. ಯಾಕೆ? ಜಗತ್ತು ಸಂಸಾರದಲ್ಲಿರುವವರು ಉಪಾಸನೆ ಮಾಡಬೇಕಾಗಿದ್ದು ವಾಯುದೇವರನ್ನ, ಬ್ರಹ್ಮದೇವರ ಉಪಾಸನೆ ನಮಗಿಲ್ಲ, ಅದಕ್ಕೆ ವಾಯುದೇವರೇ ನಮ್ಮ ದೇವರ ಪಟ್ಟಿಗಳಿರೋದು, ಬ್ರಹ್ಮದೇವರಿಲ್ಲ, ಅದಕ್ಕೆ ನಾವು ಇಟ್ಕೊಂಡ್ಬಿಡ್ತಾ ಇದು. ಅದಕ್ಕೆ ಬ್ರಹ್ಮದೇವರು ನೋಡಿದ್ರು ಸ್ವಲ್ಪ ಮಿಸ್ಗೈಡ್ ಆಗ್ಬಿಡ್ತಾರೆ ಅಂತ ಶಾಪ ಕೊಡಪ್ಪ, ಆ ಶಾಪ ಕೊಟ್ರೆ ನನ್ನ ಪ್ರತಿಮಾ ಇಟ್ಟುಕೊಳ್ಳಲ್ಲ, ಬರೇ ರಮಾ ಬ್ರಹ್ಮಾದಯೋ ದೇವಾ ಮಾತಿನಿಂದನೇ ಉಪಚಾರ ನಡೆಯುತ್ತೆ ಅಷ್ಟು ಸಾಕು ನನಗೆ, ವಾಯುದೇವರ ಉಪಚಾರವೇ ನನಗೆ ಉಪಚಾರ ಅಂತ ಹೇಳಿಬಿಟ್ರು. ಇದು ಆ ಶಾಪದ ಗೂಢಾರ್ಥ. ರುದ್ರದೇವರ ಹತ್ರ ಬಂದ್ರು, ರುದ್ರದೇವರು ಶೂಲ ಹಿಡ್ಕೊಂಡೇ ಬಂದ್ಬಿಟ್ರು ಅವ್ರ ಮೇಲೆ. ಯಾಕೆ ಅಂದ್ರೆ ಹರಿ ದೊಡ್ಡವನ ಅಲ್ಲವಾ ಅಂತ ಸಂಶಯ ಆದರೂ ಬಂತಲ್ಲ ಅಂತ ಶೂಲ ಹಿಡ್ಕೊಂಡು ಬಂದ್ರಂತೆ. ಹೌದ್ರಿ, ಎಂಥ ದೊಡ್ಡವರು ರುದ್ರದೇವರು. ಅದಕ್ಕೆ ನೋಡಿದ್ರಂತೆ, ಇಂಥ ಉಗ್ರ ರೂಪ ನಮ್ಮವರಿಗೆ ಎಟಕಲ್ಲಪ್ಪ, ಈ ರೂಪ ಬೇಡ ಅಂತ ಶಾಂತವಾದ ಲಿಂಗ ಪೂಜೆಯನ್ನು ಮಾತ್ರ ಮಾಡಲಿ ಅಂತ ರುದ್ರದೇವರೇ, ಇಲ್ಲದಿದ್ದರೆ ಭೃಗು ಮಹರ್ಷಿಗಳು ಕೊಟ್ಟ ಶಾಪ ಅವರು ಸ್ವೀಕಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅವರೇ ಅವರ ಮೂಲಕ ಶಾಪ, ರುದ್ರದೇವರೇ ಭೃಗು ಮಹರ್ಷಿಗಳಲ್ಲಿ ನಿಂತು ಶಾಪ ಕೊಡಿಸಿ ಸ್ವೀಕಾರ ಮಾಡಿದ್ದು. ಇದು ಬರಲಿ, ಯಾಕೆ ಜಗತ್ತಿಗೆ ಒಳ್ಳೇದಾಗಲಿ, ನನ್ನ ಎಲ್ಲಾ ರೂಪ ಎಲ್ಲರೂ ಉಪಾಸನೆ ಮಾಡಲಿಕ್ಕಿಲ್ಲ, ಕೆಲವರಿಗೆ ಮಾತ್ರ, ಈ ಶಾಂತ ರೂಪ ಮಾತ್ರ ಮಾಡಲಿ ಅಂತ ರುದ್ರದೇವರು ಶಾಪದ ನಾಟಕ ಅವರಿಂದ ಮಾಡಿಸಿದರು. ಇಬ್ಬರ ನಾಟಕ ಸಕ್ಸಸ್ಫುಲ್, ನಾವೇ ಫೇಲ್. ಏನದು? ಅದು ನೋಡಿ, ಹಿಂದೆ ಯಾರೋ ಒಬ್ಬ ಈ ಹರಿಶ್ಚಂದ್ರ ನಾಟಕ, ಬ್ರಿಟಿಷ್ ಕಾಲ, ಬ್ರಿಟಿಷರ ಕಾಲ, ಹರಿಶ್ಚಂದ್ರ ನಾಟಕ ಆಡ್ತಾ ಇದ್ರಂತೆ, ನಕ್ಷತ್ರಕ ಅಂತ ಬರ್ತಾನೆ ಅವ, ಎಷ್ಟು ಚೆನ್ನಾಗಿ ಮಾಡಿದ ಅಂದ್ರೆ ಎಲ್ಲರಿಗೂ ಹೊಟ್ಟೆ ಉರಿ ಬರ್ತಾ ಇತ್ತು, ಏನಾದರೂ ಹೊಡಿಬೇಕು ಇವನನ್ನ. ಹರಿಶ್ಚಂದ್ರನಿಗೆ ಇಷ್ಟು ಕಾಟ ಕೊಡ್ತಾನಲ್ಲ, ಅಲ್ಲಿರೋ ಬ್ರಿಟಿಷರ ಅಧಿಕಾರಿಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ ಅವನು ಹೋಗಿ ಬೂಟಿಂದ ಹೊಡೆದು ಬಿಟ್ಟಂತ ಆ ನಕ್ಷತ್ರಕನನ್ನ. ಆದ ಮೇಲೆ ಎಚ್ಚರ ಬಂತು ಅವನಿಗೆ, ಇಲ್ಲ ನಾಟಕ ಅಲ್ಲ ಇದು, ಪಾಪ ಇವರನ್ನು ಹೊಡೆದೆ, ಐ ಆಮ್ ಸಾರಿ ಅಂತ ಹೇಳಿದ ಕೂಡಲೇ ಇಟ್ ಇಸ್ ಎ ಗಿಫ್ಟ್ ಅಂತ ಹೇಳಿದ್ನಂತ. ಯಾಕೆ? ಆ ಬಡಿತ ನನ್ನ ನಾಟಕ ಅಂದ್ರೆ ನನ್ನ ಆ ಕೌಶಲಕ್ಕೆ ದೊಡ್ಡ ಗಿಫ್ಟ್ ಅಯ್ಯ, ಬಡಿತ ಅಲ್ಲ ಅದು ಅಂತ ಹೇಳಿದ. ಆತರ ಇಲ್ಲಿ ಅದ್ಭುತ ನಾಟಕ ಆಡ್ತಾ ಇದ್ದಾರೆ. ಇನ್ನು ಕೊನೆ ನಾಟಕ ರಂಗ, ಕೊನೆ ಸೀನ್ ಎಲ್ಲಿ? ನಮ್ಮ ಸ್ವಾಮಿ ಹತ್ರ ಬರ್ತಾ ಇದ್ದಾರೆ. ಇಷ್ಟೊಂದು ಕನ್ಫರ್ಮೇಶನ್ ಇರುತ್ತಾ ನಮಗೆ? ವಿಜಯ ನಮ್ಮ ಭೃಗು ಮಹರ್ಷಿಗಳಿಗೆ ಎಲ್ಲಿಗೆ ಹೋದ್ರು? ವೈಕುಂಠಕ್ಕೆ ಹೋದ್ರು. ವೈಕುಂಠಕ್ಕೆ ಹೋದಾಗ ಅಟ್ಲೀಸ್ಟ್ ಅವಾಗಾದ್ರೂ ಅಪರೋಕ್ಷ ಜ್ಞಾನ ಇರಬೇಕು ಅಂತಿರುತ್ತಾ ನಮಗೆ? ಒಪ್ತೀರಾ? ಅಪರೋಕ್ಷ ಜ್ಞಾನ ಇಲ್ಲದೇನೆ ಅಲ್ಲಿಗೆ ಹೋದ್ರು ಅಂತ ಹೇಳ್ತೀರಾ? ಇದ್ರು ಅಂತ ಒಪ್ತೀರಾ? ಸರಿ, ಅಷ್ಟು ಸಾಕು. ಯಾಕಂದ್ರೆ ನಾವು ಕೆಲವರು ಇರ್ತೀವಿ, ಅಪರೋಕ್ಷ ಜ್ಞಾನಿಗಳು ಅಂತ ಕಂಡು ಒಪ್ತೀವಿ, ಆದರೆ ನಮಗೆ ತಕ್ಕಂತ ಮಾತು ಅವ್ರ ಬಾಯಿಯಿಂದ ಬಂದಿಲ್ಲ ಅಂದ್ರೆ ನಾನು ಹೇಳ್ತೀನಿ ಯಾವುದು, ಅವರು ಬೇರೆ ದಿವರ್ಸ್ ಹೇಳಿದ್ರು, ಅವಾಗ ನಾನು ಇಷ್ಟೇ ಹೇಳ್ತೀನಿ. ಆ ಕಾಲಕ್ಕವರಿಗೆ ಅಪರೋಕ್ಷ ಜ್ಞಾನ ಇಲ್ಲ. ಅಷ್ಟೇ. ಯಾಕೆ? ಅಪರೋಕ್ಷ ಜ್ಞಾನ ಎಲ್ಲರಿಗೂ ಎಲ್ಲ ಕಾಲ ಇರಲ್ಲ. ನನಗೆ ತಕ್ಕಂತ ಮಾತು ಅಪರೋಕ್ಷ ಜ್ಞಾನಿಗಳ ಬಾಯಿಂದ ಬಂದಿಲ್ಲ, ರಿವರ್ಸ್ ಆಗಿ ಬಂತು ಅಂದ್ರೆ ಅವಾಗ ಅವ್ರಿಗೆ ಇಲ್ಲ ಅಂತೆ, ನಾನು ಸರಿಯಲ್ಲ ಅಂತ ಒಪ್ಪಲ್ಲ. ಅವರಿಗೆ ಅಪರೋಕ್ಷ ಜ್ಞಾನ ತೆಗೆದು ಬಿಡುತ್ತೀವಿ ನಾವು, ವಿಜಯದಾಸರಿಗೂ ತೆಗೆದು ಬಿಡುತ್ತೀವಿ ನಾವು. ಸರಿ ಬೇಡಪ್ಪ, ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಹೋದಾಗ ಅಪರೋಕ್ಷ ಜ್ಞಾನ ಇರುತ್ತೆ ಅಂತ ಒಪ್ತೀರಾ? ಒಪ್ಪಬೇಕಲ್ಲ, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಆಗಲ್ಲ. ಹೋಗಿದ್ದಾರೆ, ಹೋದಾಗ ಎದುರಿಗೆ ಕೂತ ಸ್ವಾಮಿ ಮಲಕೊಂಡಿದ್ದಾನಲ್ಲ ಅವನು ಏನಂತ ಕಾಣಬೇಕು? ಸರ್ವೋತ್ತಮ ಅಂತ ಗೊತ್ತು, ಕಾಣತಾ ಇದ್ದಾರೆ, ಮಲಗಿದ್ದಾನೆ. ಸಿಟ್ಟು ಬಂತಂತೆ, ಒದ್ದರಂತೆ. ಇದೇನು ಕಥೆಯಲ್ಲಿ? ಎದುರಿಗೆ ಸರ್ವೋತ್ತಮ ಕಾಣತಾ ಇದ್ದಾನೆ ಭಗವಂತ, ಭಗವಂತ ಕಾಣತಾ ಇದ್ದಾನೆ. ಆದರೆ ಅವರ ಚರ್ಯ ಹೇಗಿದೆ? ಹೊಡೆದ್ರಲ್ರಿ. ಹೌದು ಹೊಡೆದ್ರು. ಹೇಗೆ ಹೊಡೆದ್ರು? ಹೇಳ್ತಾ ಇದ್ದಾರೆ, ಈ ಒಳಗೆ ಭಗವಂತನ ಚರ್ಯ ನೋಡುವಂಥವರು ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಅವರ ಲಕ್ಷಣ ಏನು ಅಂದರೆ, ತಮ್ಮೊಳಗೆ ತತ್ವಾಭಿಮಾನಿಗಳನ್ನೂ ನೋಡುತ್ತಾರೆ, ಅವರೊಳಗೆ ಭಗವಂತನನ್ನೂ ನೋಡುವ ತಾಕತ್ತಿರುತ್ತವರಿಗೆ. ಒಳಗೆ ಭಗವಂತ ಪ್ರೇರಣೆ ಮಾಡುವುದನ್ನೂ ನೋಡುತ್ತಾ ಆ ಪ್ರೇರಣೆ ಅನುಭವಿಸ್ತಾ ಮಾಡುತ್ತಾರೆ, ಅದವರ ಲಕ್ಷಣ. ಅಂಥ ಕಾಲಕ್ಕೆ ಎದುರಿಗೆ ಸ್ವಾಮಿಯನ್ನು ನೋಡತಾ ಇದ್ದಾರೆ. ಒಂದು ಕಡೆ ಭಕ್ತಿ ಉಕ್ಕಿ ಹರಿತಾ ಇದೆ, ಇನ್ನೊಂದು ಕಡೆ ವಿಚಿತ್ರ ಪ್ರೇರಣೆ ಬಳಿಬೇಕು ಅಂತ. ಪ್ರೇರಣೆ ಮಾಡುವವನವನೇ ಪ್ರೇರಣೆ ಮಾಡಿಸ್ತಾ ಇದ್ದಾನೆ. ಕಾಲು ಎಬ್ಬಿಸಲಿಕ್ಕೆ ನಮಗಾಗಲ್ಲ, ಅವನೇ ನಮ್ಮ ಕಾಲಲ್ಲಿ ಕಾಲಿಟ್ಟು ಎಬ್ಬಿಸಿ ಬಡಿಸ್ಕೋಬೇಕು. ಯಾಕೆ? ಮ್ಯಾನೇಜರಿಂದ ಪ್ಯೂನ್ವರೆಗೂ ಅವನೇ. ಯಾರಿಗೂ ಕದಲಿಕ್ಕೆ ಸ್ವಾತಂತ್ರ್ಯ ಇಲ್ಲ, ಉಸಿರಾಡ್ಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ಬ್ರಹ್ಮದೇವರು ಇದ್ರು ಅಲ್ಲಿ ದೇವರೇ ಇರಬೇಕು, ಕೊನೆಗೆ ತೃಣದಲ್ಲೂ ಅವನೇ ಇರಬೇಕು, ಎಲ್ಲರ ಕೈ ಹಿಡಿದು ಅವನೇ ಮಾಡಿಸಬೇಕು. ಮತ್ತೆ ಭೃಗು ಮಹರ್ಷಿಗಳ ಹೇಳುತ್ತಾರೆ ಅರಣ್ಯಕಾಚಾರ್ಯರು, ಹಾಸ್ಯೇ ಹಾಸ್ಯಮಿತಿ ಕ್ರಮಾತ್, ಮುಖದಲ್ಲಿ ಮುಖ, ಕೈಯಲ್ಲಿ ಕೈಯೇ, ಕಾಲಲ್ಲಿ ಕಾಲು, ಆ ಪ್ರಕಾರದಲ್ಲಿ ನಿಂತವ ಸ್ವಾಮಿ ಅವನನ್ನು ನೋಡುತ್ತಾ ಇದ್ದಾರೆ, ಅವನೇ ಇವರ ಕಾಲೆಬ್ಬಿಸಿ ಹೊಡೆಸ್ತಾ ಇದ್ದಾನೆ. ಜೀವನ ಪ್ರಯತ್ನ ಇಲ್ಲಿ ಏನೂ ಇಲ್ಲ, ಹಾಕಿ ಹೊಡೆಸೇ ಬಿಡುತ್ತಾನೆ ಸ್ವಾಮಿ. ಜೀವನ ಪ್ರಯತ್ನ ಇಲ್ಲ ಅಂತ ಹೇಳಬೇಡಿ, ಜೀವನಿಗೆ ಕರ್ತೃತ್ವ ಇದೆ, ಜೀವನಿಗೆ ಪ್ರಯತ್ನ ಇದೆ. ಸ್ವಾಮಿ ಮಾಡಿಸುವ ಪ್ರಯತ್ನ ಜೀವನಿಗಿದ್ದೇ ಇದೆ. ಏನೋ ಹೊಸ ವಿಷಯ ಹೇಳ್ತಾ ಇದ್ದೀರಲ್ಲ ಆಚಾರ್ಯ, ಹೇಳಿದ್ದೆ ಒಂದು ಜೀವನಿಂದ ಕರ್ಮ ನಡೆಯಬೇಕಾದರೆ ಮೂರು ಬೇಕು, ಅನಾದಿ ಕರ್ಮ, ಜೀವನ ಸ್ವಭಾವ, ಪುರುಷ ಪ್ರಯತ್ನ. ಜೀವನ ಪ್ರಯತ್ನ ಬೇಕೇ ಬೇಕು, ನಮ್ಮ ಪ್ರಯತ್ನ ಮಾಡಲೇಬೇಕು. ಆದರೆ ಕನಗೆ ಕಳಗೆ ರೆಡ್ಡಿಂಗ್ ಎಂದ ಬರೀತಾರೆ, ತದೇ ತತ್ರಯಂ. ಈ ಜೀವನ ಸ್ವಭಾವ, ಅನಾದಿ ಕರ್ಮ, ಪುರುಷ ಪ್ರಯತ್ನ, ಮೂರು ಕೂಡ ತದೇ ತತ್ರಯಂ ವಿಷ್ಣೋ ವಶಲಂ ಸರ್ವದೈವ, ದೇವರ ವಶವಾಗಿದೆ ಈ ಪ್ರಯತ್ನ. ಆಚಾರ್ಯ ಹೇಳುತ್ತಾರೆ ಅವಶ್ಯಂ ಕರ್ಮ ಕಾರ್ಯಂ, ಕರ್ಮವನ್ನು ಮಾಡಲೇಬೇಕು. ಹೇಗೆ? ವಿಷ್ಣೋ ವಶಂ ಇತ್ಯೇವ ಜಾನನ್, ನನ್ನ ಪ್ರಯತ್ನ ಶ್ರೀಹರಿಯ ವಶವಾಗಿದೆ ಅಂತಲ್ಲೇ ತಿಳಿದೇನೆ ನಮ್ಮ ಪ್ರಯತ್ನ ಮಾಡ್ತಾನೆ ಇರಬೇಕು. ಮತ್ತೆ ನಮ್ಮ ಪ್ರಯತ್ನ ದೇವರು ಮಾಡಿಸಿದ್ದು ಅಂತ ಬ್ರಾಕೆಟ್ ಅಲ್ಲಿ, ದೇವರು ಮಾಡಿಸಿದ್ದು ಮಾಡುತ್ತೆ, ಅದು ನಡೀತಾ ಇದೆ. ಸ್ವಾಮಿ ಅವರಿಂದ ಪಾದ ಪ್ರಹಾರ ಮಾಡಿಸ್ತಾ ಇದ್ದಾನೆ, ಒಳಗಿನ ಬಿಂಬನ ಚರ್ಯ ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ಆಶ್ಚರ್ಯ ಪಡತಾ ಇದ್ದಾರೆ. ಯಾವನನ್ನ ಬಾಯಿಯಿಂದ ಬೈದರೆ ಸಾಕು, ಫ್ಲೈಟ್ ಅಲ್ಲೇ ಕಳಿಸಿಬಿಡ್ತಾರೆ ಅಂದಂತ ಮನಸ್ಸಿಗೆ, ಟ್ರೈನ್ ಅಲ್ಲಿ ಕೂಡ ಅಲ್ಲ. ಅಂಥ ಅದ್ದವನ್ನು ಬಡದ್ರೆ ಗತಿ ಏನ್ರಿ? ಶ್ಯಾಮಸುಂದರದಾಸರು ಹೇಳ್ತಾರೆ, ಶ್ಯಾಮಸುಂದರ ವಿಠಲಗೆ ಪೆಟ್ಟು ಹಾಕಿದ ಪರಮ ಗಟ್ಟಿಗರಿವರು. ಇದೇನ್ರಿ ಚಿತ್ರ? ದೇವರನ್ನ ಬೈದರೇನೆ ಒಂದು ಬಿಡ್ತಾರೆ ಎಲ್ಲರೂ ಸೇರಿ, ಪೆಟ್ಟು ಹಾಕಿದರಂತೆ ಅದನ್ನು ಇವ್ರು ಹೊಗಳೋದು ಪರಮ ಗಟ್ಟಿಗರು ಅಂತ. ಅಂದ್ರೆ ನಾವು ಹೊಡಿಲಿಕ್ಕೆ ಶುರು ಮಾಡೋಣ ಅಂದ್ರೆ ಈ ತರ ಹೊಡಿಲಿಕ್ಕಾದ್ರೆ ಹೊಡೀರಿ ಅಂತ ಹೇಳ್ತಾ ಇದ್ದಾರೆ. ಒಳಗೆ ಭಗವಂತನ ಭಕ್ತಿ ಉಕ್ಕೇರತಾ ಇದೆ, ಇನ್ನೊಂದು ಕಡೆ ವಶವಿಲ್ಲದ ಕಾಲ ಏಳತಾ ಇದೆ, ಸ್ವಾಮಿ ನೋಡತಾ ಇದ್ದಾರೆ. ಇದೇನು ತಂದೆ? ಪ್ರಾರಬ್ಧ ಕರ್ಮ ಸ್ವಾಮಿ ಮಾಡಿಸ್ತಾ ಇದ್ದಾನೆ. ವಶವಿಲ್ಲ, ಹರೇ ನಿನ್ನ ಪೂಜಾ ಅಂತ ತೆಗೆದ್ರು ಕಾಲು ಬೀಳತಾ ಇದೆ ಆತನ ಮೇಲೆ. ಅಲ್ಲಿ ಚಿಂತನೆ ಇಷ್ಟೇ, ಆ ನಮ್ಮ ಪಾದದ ಸುತ್ತು ದೇವರ ಪಾದ ಇರುತ್ತೆ. ಅರಣ್ಯಕಾಚಾರ್ಯ ಹೇಳುತ್ತಾರೆ ನಮ್ಮ ಸುತ್ತು ದೇವರಿದ್ದಾರೆ, ಆತ ಹೊತ್ತು ಕರಕೊಂಡು ಬಂದ್ರೇನೆ ನಾವು ಇಲ್ಲಿಗೆ ಬಂದು, ಆತನ ಬರಲ್ಲ ಅಂದ್ರೆ ಮನೆಯಾಗೆ ಇರ್ತೇವೆ. ಡಾಕ್ಟರ್ ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಏನೂ ಇಲ್ಲ, ಕೋಮಾದಲ್ಲಿದ್ದಾರೆ ಅಂತ ಹೇಳಿ. ದೇವರು ನಮ್ಮ ಸುತ್ತು ಇರುವ ದೇವರು ಸರಿದ್ರೆ ಪ್ಯಾರಾಲಿಸಿಸ್, ಪೂರ್ತಿ ಸರಿದ್ರೆ ಕೋಮಾ, ಇನ್ನೂ ಪೂರ್ತಿ ಸರಿದ್ರೆ ಹಾ ಇಲ್ಲ ಇವರು ಅಂತ ಹೊರಗೆ ಹಾಕ್ತಾರೆ. ಅಂಥ ಸ್ವಾಮಿ ಅವರ ಕಾಲಲ್ಲಿ ಕಾಲಿಟ್ಟಿದ್ದಾನೆ, ನಮ್ಮ ಕಾಲಲ್ಲೂ ಕಾಲೇ ಇಟ್ಟಿದ್ದಾನೆ, ಕಾಣಿಸ್ತಾ ಇಲ್ಲ ಅಷ್ಟೇ.
ನಮ್ಮ ಕಾಲಲ್ಲಿ ಕಾಲಿಟ್ಟಿದ್ದಾನೆ, ನಮ್ಮ ಅಂಗಾಲಲ್ಲಿ ರೇಖೆಗಳಿವೆ, ಆ ರೇಖೆಗಳ ಸುತ್ತೂ ದೇವರ ರೇಖೆಗಳಿವೆ, ದೇವರ ಕಾಲಿನ ರೇಖೆಗಳಿವೆ, ಆ ರೇಖೆಗಳಲ್ಲಿ ಭಗವಂತನ ರೂಪಗಳಿವೆ. ಧ್ವಜ, ವಜ್ರ, ಅಂಕುಶ, ಪದ್ಮ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದ ತಯಾರಾದ ರೇಖೆಗಳು, ಇಷ್ಟು ಷೋಡಶಿ ಹೇಳುತ್ತಾ ಇದ್ದಾರೆ, ಚೆನ್ನಾಗಿ ಪರಿಚಯ ಮಾಡಿಕೊಡುತ್ತಾರೆ. ಆ ರೂಪಗಳನ್ನ ಅಲ್ಲಿರುವ ರೂಪಕ್ಕೆ ಐಕ್ಯ ಚಿಂತನೆ ಮಾಡುತ್ತಾ ಆ ಕ್ರಿಯೆಗಳಲ್ಲಿ ಹುಟ್ಟಿದ ರೂಪಗಳನ್ನ ಸ್ವಾಮಿ ನಿನಗೆ ಅರ್ಪಿತ ಅಂತ ಹೇಳುತ್ತಾ, ಸ್ವಾಮಿ ತಪ್ಪಿದ್ದಲ್ಲ, ನನ್ನ ಪಾರಬ್ಧ ಕರ್ಮಾನುಸಾರ ನೀನು ಹೊಡೆಸ್ತಾ ಇದೀಯ, ಅರೇ ತಪ್ಪು ಉದ್ಧಾರ ಮಾಡುವಂತ ವಶವಿಲ್ಲದೆ ಹೊಡೆದೇ ಬಿಟ್ರು. ಇಷ್ಟು ಈ ರೀತಿ ನೀವು ಹೊಡಿಲಿಕ್ಕಾದ್ರೆ ಹೊಡಿಲಿ. ಅದನ್ನೇ ದಾಸರಾಯ ಹೇಳುತ್ತಾರೆ, ಪಾದುಕೆಯ ಕಂಟಕ ಸಿಕತ ಮೊದಲಾದವನು ದಿನ ಬಾಧಿಸವು ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಹೃಷಿ ಕಪನ ಮೂರ್ತಿ ಸಾದರದಿ ನೆನೆವನು ಏನಪರಾಧಗಳ ಮಾಡಿದರೂ ಸರಿಯೇ ನಿರೋಧ ಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ನಾವು ಸಂತೋಷ ಆಗ್ಬಿಡ್ತು, ದಾಸ ಸಾರು ಸರ್ಟಿಫಿಕೇಟ್ ಕೊಟ್ಬಿಟ್ರು, ಖುಷಿ ಬಂದಂತೆ ಮಾಡು, ಸಂತೋಷವಾಗಿರು. ಇಲ್ಲ, ಮಾಡೋ ಕಾಲಕ್ಕೆ ಈ ರಕ್ಷಣೆ ಇರಲಿ, ತಪ್ಪು ಮಾಡೋ ಕಾಲಕ್ಕೆ ಏನದು. ಏಕಾದಶೇಂದ್ರಿಯಗಳಿಂದ ಬಿಡದೆ ಋಷಿಕೇಶನ ಮೂರ್ತಿ ಸ್ಮರಣೆ ಮಾಡತಾ ಏನು ಬೇಕಾದ್ರೂ ಮಾಡ್ರಿ ಅಂದ್ರು. ಮಾಡ್ಲಿಕ್ಕಾಗತ್ತ ತಪ್ಪು, ನಾವು ಮಾಡೋದೇ ದೇವರನ್ನು ಮರೆತೇ ಮಾಡೋದು, ಪುಣ್ಯ ಕಾರ್ಯವೇ ದೇವರನ್ನ ಮರೆತು ಮಾಡ್ತಾ ಇರ್ತೀವಿ, ಪಾಪ ಕಾರ್ಯಕ್ಕೆ ದೇವರ ನೆನಪು ಬರ್ತಾರ? ದೇವರ ಪೂಜಾ ಮಾಡೋ ಕಾಲಕ್ಕೆ ದೇವರ ನೆನಪಿರಲ್ಲ. ಆ ಸಾರಿಗ್ರಾಮ ಹೊಳೆಯುವಂತ ಪ್ರತಿಮೆ ಅದನ್ನೇ ನೋಡ್ತಾ ಇರ್ತೀವಿ. ಮನಮುಟ್ಟಿ ಹೇಳಿ ಸ್ವಾಮಿಗಳು ಪೂಜಾ ಮಾಡ್ತಾರೆ, ಮೂಲ ರಾಮ ದೇವರು ಅಂತ ತೋರಿಸ್ತಾರೆ, ಕೈ ಮುಗಿದೀರ ಎಷ್ಟು ಜನಕ್ಕೆ. ಅದು ಮೂಲ ರಾಮ ದೇವರಲ್ಲ, ಅದರೊಳಗೆ ಮೂಲ ರಾಮ ಇದ್ದಾನೆ ಅಂತ ಎಚ್ಚರ ಎಷ್ಟು ಜನಕ್ಕೆ ಬರುತ್ತೆ? ಆ ಪ್ರತಿಮೆ ನೋಡಿ ಅದನ್ನೇ ಮೂಲ ರಾಮ ಮೂಲ ರಾಮ ಅಂತೀವಲ್ಲ, ಹೌದಾ ಅಲ್ಲ? ಅದು ಮೂಲ ರಾಮನ ರಾಮನಲ್ಲ, ರಾಮನಿರುವ ಪ್ರತಿಮೆ ಅದು. ಪ್ರತಿಮೆಯನ್ನೇ ರಾಮ ಅಂದರೆ ಎಚ್ಚರವೇ ಕಳ್ಕೊಂಡಿರ್ತೇವೆ. ಆ ಎಚ್ಚರ ಸದಾ ಇರುವ ಭೃಗು ಮಹರ್ಷಿಗಳು ಹೊಡೆದ ಕೂಡಲೇ ಸ್ವಾಮಿ ಎದ್ದ. ಕಾಲಿಂದಲೂ ಪೂಜೆ ಮಾಡ್ತೀವಲ್ಲ ಮಹಾರಾಯ, ಹೊಡೆಸಿದಾಗಲೂ ಪೂಜೆ ಮಾಡ್ತೀಯಲ್ಲ. ಅವಾಗ ಬಂದ, ಕಾಲು ಹಿಡ್ದ, ತೊಳೆದ, ಜಗತ್ತಿಗೆ ತೋರಿದ, ಈ ಕಾಲು ಹಿಡೀರಿ ಉದ್ಧಾರ ಆಗ್ತೀರ. ಆದರೆ ಆಗ ಚಪ್ಪಾಳೆ ತಟ್ಟಬೇಡಿ, ಇನ್ನಲ್ಲಿದೆ ಅಂದ್ರೆ ಆಚಾರ್ಯರ ಮಾತಲ್ಲಿ ಹಾಕ್ತೀರಾ. ತಾತ್ಪರ್ಯದಿಂದ ಹೇಳ್ತಾರೆ, ಪಾದದಿಂದ ಹೊಡೆದ ದೋಷದಿಂದ ಜರ ನಾಮಕ ವ್ಯಾಧರಾದರು ಅಂತ ಹೇಳಿದ್ರು. ನೀವು ಹೇಳಿದ ಪ್ರಕಾರ ಪೂಜಾ ಅಂತಾದರೆ ವ್ಯಾಧರಾಗಿ ಯಾಕೆ ಕೊಡ್ತಾರೆ ಅಂತಾದರೆ ಇದನ್ನ ಏನಂತಾರೆ, ಪುಣ್ಯ ಬೀಜ ಪಾಪ ಕರ್ಮ. ಒಳಗೆ ಪುಣ್ಯ ಚಿಂತನ ಮಾಡಿದ ಪಾಪ ಕರ್ಮವೇ, ಯಾರೂ ಅಂದಿಲ್ಲ ದೇವರ ಹೊಡೆದ ದೋಷವೇ. ಆದರೆ ಚಿಂತನೆ ಅಪರೂಪದ್ದಲ್ವಾ ದೇವ? ಅದಕ್ಕೆ ಹೇಳುತ್ತಾರೆ ವಿಜಯದಾಸರು, ನಾವು ಮಾಡಿದ ಪಾಪ ಮೂಗು ಹಿಡಿದು ಒಣಸ್ತಾನಂತೆ. ಪಾಪ ಮಾಡಿದೆ, ದ್ವಂದ್ವ ಕರ್ಮಕ ಶ್ರೀನಿವಾಸನ ಕರ್ತನೆಂದು ಸಮರ್ಪಿಸುತ್ತಿರು, ಸಮರ್ಪಣೆ ಮಾಡಿದ ಕೂಡಲೇ ಪಾಪ ಎಲ್ಲ ಕೃಟಾಪಣೆ ಮಾಡಿಬಿಡುತ್ತಾನೆ, ಏನೂ ಇಲ್ಲ, ಚೆನ್ನಾಗಿ ಉಣಿಸ್ತಾನೆ. ಉಣಿಸೋ ಕಾಲಕ್ಕೆ ಸ್ವಲ್ಪ ಕನ್ಸೆಷನ್, ಏನದು ಅಂದ್ರೆ ಆ ಉಣಿಸೋದ್ರಲ್ಲಿ ಕಮ್ಮಿ ಮಾಡಲ್ಲ, ಅದರ ಟಚ್ ಇಲ್ಲದೆ ಕೊಡುತ್ತಾನೆ, ಆಪರೇಷನ್ ಮಾಡ್ತಾನೆ, ಅನಸ್ತೀಶಾ ಕೊಡ್ತಾನೆ, ಇಂಜೆಕ್ಷನ್ ಕೊಟ್ಟು ಮತ್ತೆ ಬರುವಂತೆ ಮಾಡಿ ಆಪರೇಷನ್ ಮಾಡಿದ್ರೆ ಎದುರಿಗೆ ಡಾಕ್ಟರ್ ಕಾಲ್ ಕೊಯ್ತಾ ಇರ್ತಾರೆ, ಕೊಯ್ತಾ ಇದ್ರು ಕೂಡ ಪೇಷಂಟ್ ನಗ್ತಾ ಇರ್ತಾನೆ. ಅದೇ ತರ ಸ್ವಾಮಿ ನಾವು ಮಾಡಿದ ಪಾಪ ಕರ್ಮಗಳಿಗೆ ಫಲ ಕೊಟ್ಟರು ಕೂಡ ನೋವು ಚೂರು ಕಡಿಮೆ ಗೊತ್ತಾಗುವಂತೆ ಮಾಡಿ ಅಲ್ಲಿಗೆ ದಾಟಿಸಿ ಬಿಡ್ತಾನಂತೆ. ಅಷ್ಟೇ ಅಲ್ಲ, ಹೇಳುತ್ತಾರೆ ಸುಳಾದಿಯಲ್ಲಿ, ಸ್ವಪ್ನದಲ್ಲೇ ಕಳೆದು ಬಿಡುತ್ತಾನಂತೆ, ಸ್ವಪ್ನದಲ್ಲೇ ತಲೆ ಕತ್ತರಿಸಿ ಎಲ್ಲ ಮಾಡಿ ಮುಗೀತು ಅನ್ಸಿಬಿಡುತ್ತಾನಂತೆ. ಈ ರೀತಿ ಭಗವಂತ ಕರುಣಾವಂತ. ಅದಕ್ಕೆ ಹೇಳುತ್ತಾರೆ, ಹೊಡೆದಂತಕ್ಕೆ ಮುಯ್ಯಕ್ಕೆ ಮುಯ್ಯ, ಎಲ್ಲಿಗೆ ಜರಾ ನಾಮಕ ವ್ಯಾಧನಾಗಿ ಹುಟ್ಟಿಸಿದ ಸ್ವಾಮಿ. ಹುಟ್ಟಿಸಿದ ಮೇಲೆ ಸುಮ್ಮನೆ ಇದ್ದಾನ, ಹಿಂದಿನದ್ದು ಹಾಗೆಯೇ ಬಂತು, ಅಲ್ಲಿ ಕಾಲಿಂದ ಹೊಡೆದ್ರು, ಇಲ್ಲಿ ಬಾಣದಿಂದ ಹೊಡೆದ್ರು. ಅದೇನ ನೋಡಿ, ಹೊಡೆದ್ರೆ ಸುಮ್ಮನೆ ಯಾರಾದ್ರೂ ಬಿಡ್ತಾರೆ ಅಂದ್ರೆ ಕೊಚ್ಚೆ ಹಾಕ್ಬೇಕು, ಕಾಲಿಂದ ಹೊಡೆದ್ರೆ ಕಾಲಿಡ್ದ, ಬಾಣದಿಂದ ಹೊಡೆದ್ರೆ ವಿಮಾನ ಬಂತು. ಈ ವಿಚಿತ್ರ ಎಲ್ಲಾದ್ರೂ ಇರುತ್ತಾ? ಮಿಕ್ಕವರಿಗೇನೋ ಬೈದದ್ದಕ್ಕೆ ತಮಸ್ಸಿಗೆ ಹಾಕಿದ್ರು, ಹೊಡೆದ್ರೂ ಕೂಡ ಏನಾಗ್ಲಿಲ್ಲ, ಬಾಣದಿಂದ ಹೊಡೆದ್ರೆ ವಿಮಾನ ಬಂದು ಪರಕೊಂಡು ಹೋಯಿತು. ಮತ್ತೆ ಒಳಗೇನು ಕೂತಿದೆ ಅಂತ ಅರ್ಥ ಆಗುತ್ತಲ್ಲ. ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಏನು ಪ್ರಾರಬ್ಧ ಕರ್ಮ ಇರುತ್ತಲ್ಲ ಅದರನ್ನು ನೆಪ ಮಾಡಿ ಇಂಥ ಕಾರ್ಯಗಳು ಮಾಡಿಸಿ ಅವರನ್ನ ನಾನಾ ಜನ್ಮಗಳಲ್ಲಿ, ಅದು ಕೂಡ ಪ್ರಾರಬ್ಧ ಕರ್ಮದ್ದೇ, ಈ ಕರ್ಮ ಮಾಡಿದ್ದಕ್ಕೆ ಅಂಟಲ್ಲ, ಪ್ರಾರಬ್ಧ ಕರ್ಮದ್ದೇ ಶೇಷ, ಹಾಗೆ ಹಾಗೆ ಕರ್ಕೊಂಡು ಬರ್ತಾನೆ ಸ್ವಾಮಿ. ಎಲ್ಲಿ ಕರ್ಕೊಂಡು ಬಂದ? ಅವರನ್ನೇ ಪೆಟ್ಟು ಹಾಕಿದ ದೋಷದಿಂದ. ಅಲ್ಲಿ ಕೂಡ ಹೇಳ್ತಾರೆ ಪ್ರಾರಬ್ಧ ಕರ್ಮ ಅಪರೋಕ್ಷ ಜ್ಞಾನ ಆದ ಮೇಲೆ ಪ್ರಾರಬ್ಧ ಕರ್ಮ ಅನುಭವ ಮಾಡೋ ಕಾಲಕ್ಕೆ ಏನೇ ಕರ್ಮಗಳಾದರೂ ಅಂಟಿಲ್ಲ, ಆದರೆ ಸೋತ್ತಮರ ದ್ರೋಹ ಆದರೆ ಅಂಟು ಬರುತ್ತೆ. ಹೌದಾ? ಇಲ್ಲಿ ಅಪರೋಕ್ಷ ಜ್ಞಾನಿಗಳೇ ಯಾರಿಗೆ ಪೆಟ್ಟು ಹಾಕಿದ್ದು? ಸ್ವಾಮಿಗೆ ಹಾಕಿದ್ದು. ಸೋತ್ತಮರಿಗೆ ದ್ರೋಹ ಮಾಡಿದರೆ ಬರುತ್ತೆ, ದೇವರಿಗೆ ಪೆಟ್ಟು ಹಾಕಿದ್ರೆ ಬರಲ್ಲ ಅಂದ್ರಿ. ಆ ದೋಷ ಆಚಾರರ ಮಾತಿನ ತಾತ್ಪರ್ಯ ಅದು. ಆ ದೋಷ ಹೇಗಾಯಿತು ಅಂದ್ರೆ ಜನಕ್ಕೆ ಉಪಕಾರ ಆಗುವಂತೆ ಮಾಡಿದ, ಅವರನ್ನ ಕರಕೊಂಡು ಬಂದ, ನಾನಾ ರೀತಿಯಲ್ಲಿ ಕರಕೊಂಡು ಬಂದ, ಅವರನ್ನೇ ಸುರಲೀಲಾ ಅಂತ ಕಪಿಯಾಗಿ ಕರಕೊಂಡು ಬಂದ, ತನ್ನ ಸೇವಾ ಮಾಡಿಸಿದ, ಸೇವಾ ಮಾಡಿಸಿ ಉದ್ಧಾರ ಮಾಡಿದ, ಅವರನ್ನೇ ಪುನಃ ಪುರಂದರದಾಸರಾಯರ ಮನೆಯಲ್ಲಿ ಕರುವಾಗಿ ಹುಟ್ಟಿಸಿದ ಅಲ್ವಾ. ಕರುವಾಗಿ ಹುಟ್ಟಿಸಿ ಅವರ ಅನುಗ್ರಹ ಪಡೆಯುವಂತೆ ಮಾಡಿ ಆ ಕರುವಾದವರೇ ಮಕ್ಕಳಾಗಿ ಬಂದರು. ಮತ್ತು ಮಧ್ವಪತಿ ವಿಠಲ ಅಂತ ಮಕ್ಕಳಾಗಿ ಬಂದರು ಎಂತ ಹೇಳುತ್ತಾರವರು. ದೇವರ ಸಾಧನೆ ಆಗಬೇಕಾದರೆ ಪ್ರಧಾನ ಏನಿರಬೇಕು? ಛಲ. ಛಲ ಇರಬೇಕು ಅಂದ್ರು. ನಿಮ್ಮಲ್ಲಿದೆಯಾ ಅಂತ ವಿಜಯದಾಸರನ್ನು ಕೇಳಿದರೆ ಹಿಂದಿನ ಜನ್ಮ ನೋಡ್ರಿ, ಮಧ್ವಪತಿ ವಿಠಲರಾಗಿದ್ದಾಗ ಅಪ್ಪ ಹನು ಯಂತ್ರೋದ್ಧಾರಕನಿಗೆ ಊಟ ಮಾಡಿಸಪ್ಪ, ಪೂಜೆ ಮಾಡು ಅಂದ್ರೆ ಅರ್ಥ ಆಗಲ್ಲ ಮಗುವಿಗೆ ಅಂತ ಹೇಳಿ ಹನುಮಪ್ಪಗೆ ಊಟ ಮಾಡಿಸ್ಕೊಂಡು ಬಾ ಹೋಗು ಅಂತ ಹೇಳಿದ್ರೆ ಊಟ ಮಾಡ್ತೀಯಾ ಇಲ್ಲ ಅಂತ ಹಠ ಹಿಡಿದು ಛಲದಿಂದ ತಲೆ ಒಡಕೊಂಡು ಸಾಯ್ತೀನಿ ಊಟ ಮಾಡದ ಹಂಗೆ ಅಂತ ಹೇಳಿ ಕೊನೆಗೆ ಹನುಮಂತ ಬಿಟ್ಲಿಲ್ಲ, ಈತ ಬಿಡಲ್ಲ ಅಂತ ಹೇಳಿ ಬಾಯಿ ತೆಗೆದು ತಿಂದ. ಯಂತ್ರೋದ್ಧಾರಕ ಹನುಮ ಇವರು ಉಣಿಸಿದ ಊಟ ಶಿಲೆ ಒಳಗೆ ಹನುಮ ಬಾಯಿ ತೆಗೆದು ಊಟ ಮಾಡಿದ. ಇಂಥ ಯಾರು ಮಾಡಿದ್ರೆ ಹೇಳಿ? ಇವರು ಮಾಡಿದ್ರು ಅದ್ಭುತವಾಗಿ. ಹಾಗಂತ ಮತ್ತು ವಿಜಯದಾಸರಾಗಿದ್ದಾಗ ಹೋಗಿ ತೆಗಿ ಬಾಯಿ ಅಂತ ಹಿಡಿದ್ರ ಹೊಡಿತಾ ಇದ್ರು. ಯಾಕೆ ಅಂದ್ರೆ ಚಿಕ್ಕ ಹುಡುಗಿದ್ದಾಗ ಹನುಮಪ್ಪ ಅನುಗ್ರಹ ಮಾಡಿದ, ಜ್ಞಾನ ಬಂದ ಮೇಲೆ ಅವರು ಕಲ್ಲನ್ನ ಬಾಯಿ ತೆಗಿ ಅಂತ ಹೇಳಲ್ಲ, ಒಳಗೆ ಹನುಮಪ್ಪ ಇದ್ದಾನೆ ಅಂತ ಗೊತ್ತವರಿಗೆ. ಆದರೆ ಛಲದ ಪ್ರತೀಕ ಆಗಿದ್ರು. ಆ ಥರ ಅವರೇ ವಿಜಯದಾಸರಾಗಿ ಬಂದ್ರು. ವಿಜಯದಾಸರಾಗಿ ಬಂದವರು ಯಾಕೆ ಬಂದ್ರಪ್ಪ ಅಂದ್ರೆ ತಮ್ಮ ತಂದೆ ಪುರಂದರದಾಸರು ಹಿಂದೆ ಹೇಳಿದಂತಹ ಕೆಲಸ, 25,000 ಪದಸುಳಾದಿಗಳು ಅವರು ಮಾಡಿದ್ದು, 5,00,000 ಅಂತ ಮಾಡ್ಲಿಕ್ಕೆ ಹೋದರೆ ಕೊರತೆ ಆಯಿತು, ಪದ ಕೊರತೆ. 5,00,000 ಪದಸುಳಾದಿಯ ಪೇಳುತ್ತ ಅಂತ ಇವರೇ ಹೇಳುತ್ತಾರೆ ಪುರಂದರದಾಸರ ಕುರಿತು. ಅವಾಗೆ 25,000 ಕಡಿಮೆ ಆಯಿತು, ನೀ ಮಾಡಯ್ಯ, ನೀ ಮಾಡು ಅಂದ್ರೆ ನಿನ್ನೊಳಗೆ ನಾನೇ ಮಾಡಿಸ್ತೀನಿ ಅಂತ ಹೇಳಿದ್ದು ಪುರಂದರದಾಸರು. ಅದಕ್ಕೆ ಅದಕ್ಕಾಗಿ ಬಂದವರು 25,000 ಕೊಟ್ಟರು, ನಮಗೆ ಏನು ಉಳಿಲಿಲ್ಲ. ಯಾಕೆ? ಪಡ್ಕೊಳ್ಳೋ ಭಾಗ್ಯ ಮಾತ್ರ ಇತ್ತು, ಅದನ್ನು ಓದೋ ಭಾಗ್ಯ ನಮ್ಮಲ್ಲಿ ಇಲ್ಲ, ಅದಕ್ಕೆ ಎಲ್ಲ ಹೋಯಿತು. ಇವಾಗ ಸಿಕ್ಕರೆ ಮಹಾ ಎಲ್ಲಾ ಸೇರಿ 1,000 ಸಿಕ್ಕರೆ ಜಾಸ್ತಿ. ಸುಳಾದಿಗಳೆಲ್ಲ ಸಮಗ್ರ ಮಾಡಿ 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 600 ಸುಳಾದಿಗಳು, ಇನ್ನ ಪದಗಳೆಲ್ಲ ಸೇರಿದರೆ 1,000. ಇಷ್ಟು ಮುಂಚೆ ನಮಗೆ ಸಿಗಲ್ಲ ಅಲ್ಲಿ, ಅದನ್ನು ಹೇಳುತ್ತಾರೆ. ಅಂಥ ವೇದಾಸರೇ ಇಲ್ಲಿ ಬಂದು ಅದ್ಭುತವಾದ ರೀತಿಯಲ್ಲಿ ಜನಕ್ಕೆ ಶಾಸ್ತ್ರದ ಅನುಭವ ಪ್ರಪಂಚವನ್ನು ತೋರಿಕೊಟ್ಟು ಜಗತ್ತಿಗೆ. ಯಾಕೆ ಅಂದ್ರೆ ದೇವರೇ ನಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಕಳೆದುಕೊಂಡು ಬದುಕ್ತಾ ಇರ್ತೇವೆ ನಾವು. ಹೌದಾ ಅಲ್ವಾ? ನೋಡಿ ಪ್ರವಚನ ಮಾಡ್ತಾ ಇದ್ರೆ ಜಂಪು ಬರ್ತಾ ಇರುತ್ತೆ. ಹೌದು, ಊಟದ ಮುಂದೆ ಕಾಟ ಅಂತ, ಊಟದ ಮುಂದೆ ಪ್ರವಚನ ತೊಂದರೆ ಕಾಟ ಆಗ್ಬಿಡುತ್ತೆ ಎಲ್ಲರಿಗೆ, ನಿದ್ದೆ ಬರ್ತಾ ಇರುತ್ತೆ. ಹಾಗೆ ನಾವು ಶಾಸ್ತ್ರ ಹೇಳಿದ್ದನ್ನೆಲ್ಲ ಜೊಂಪಲ್ಲಿ ಕೇಳ್ತಾ ಇರ್ತೇವೆ, ಅನುಷ್ಠಾನವೂ ಜೊಂಪಲ್ಲೇ ಹೋಗ್ತಾ ಇರುತ್ತೆ. ಹೌದಾ ಅಲ್ವಾ? ನೀವು ಹೇಳಿ, ನಾನು ಹೇಳಿದ ಮೇಲೆ. ನಿತ್ಯ ಅನುಷ್ಠಾನ ಮಾಡ್ತಾ ಇದ್ದೀರಾ, ಎಲ್ಲ ಅನುಷ್ಠಾನ ಮಾಡುವಾಗ ಏನೇನ್ ಮಾಡ್ತಾ ಇದ್ದೀರಾ? ಓ, ಬೇಕಾದಷ್ಟು ಮಾಡ್ತಾ ಇದ್ದೀವಿ. ಏನಂತ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ಸಂಕಲ್ಪ ಮಾಡೋ ಕಾಲಕ್ಕೆ ನೀ ಮಾಡಿ ಮಾಡಿಸ್ತಾ ಇದ್ದಿ ಹರಿಯೇ. ಹೌದಾ? ಮಾಡೋ ಕಾಲಕ್ಕೆ ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ. ಮಾರನೇ ದಿನ ಕೃಷ್ಣಾರ್ಪಣೆ ಬಿಡೋ ಕಾಲಕ್ಕೆ ನೀ ಮಾಡಿಸಿದೆ ಹರಿಯೇ.
ಅವನ್ನ ಮಾಡೋ ಕಾಲಕ್ಕೆಲ್ಲ ನಾ ಮಾಡಿದೆ ಅಂತೀಯ, ಬಿಡೋ ಕಾಲಕ್ಕೆ ನೀ ಮಾಡಿದೆ ಅಂತ ಹೇಳ್ತೀಯ, ಅಂದ್ರೆ ತಪ್ಪಿದ್ರೆ ನನ್ನ ತಲೆ ಕಟ್ಲಿಕ್ಕ. ಇಷ್ಟು ಹೇಳ್ತಾರೆ. ನಾನೇನ್ ಹೇಳಲಿಕ್ಕೆ ಹೊರಟಿದ್ದೆ, ಇಷ್ಟು ವಿಜಯರಾಯರ ಆರಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಅವ್ರು ಅದೋ ಹೇಳಿದ್ರು, ಇದು ಹೇಳಿದ್ರು, ಹೀಗ್ ಮಾಡಿದ್ರು, ಹಾಗೆ ಮಾಡಿದ್ರು, ತಿಳ್ಕೊಂಡ್ಬಿಡ್ತೀವಿ ನಾವು. ಮುಂದೇನು ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಹೊರಡ್ತೀವಿ. ಹೇಗ್ ಮಾಡ್ತೀವ? ನಾನು 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 ಅಂತಾನೆ ಮಾಡ್ತಾ ಇರ್ತೇವೆ. ದಾಸರಾಯರ ಮಾತಲ್ಲಿದೆ, ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀರಲ್ಲ, ಈ ಸಾಧನೆ ಮಾಡುವಾಗ ಈ ನಾನು ಅಂತ ಕೂತಿದ್ದು ಮಾಡ್ತಾ ಇದ್ದೀರಲ್ಲ, ಇದನ್ನ ತೆಗೆಯೋ ಪ್ರಯತ್ನವೇ ಮಾಡ್ತಾ ಇಲ್ಲ. ತೆಗಿಬೇಕೆಂಬ ವಿಷಯವೇ ಗೊತ್ತಿಲ್ಲ. ಯಾರಾದರೂ ನಿಮಗೆ ಹುಟ್ಟಿದ ಕಾಲಕ್ಕಿಂತ ಒಂದು ಚೆನ್ನಾಗಿ ಸಾಧನೆ ಮಾಡಲಿಕ್ಕೆ ಏನು ಸಂಧ್ಯಾ ವಂದನೆ ಎಲ್ಲ ಹೇಳ್ಕೊಳ್ಲಿಕ್ಕೆ ಶುರು ಮಾಡುತ್ತಲ್ಲ, ಮುಂಜಿ ಆದ ಕೂಡಲೆ ಸಂಧ್ಯಾ ವಂದನೆ ಮಾಡಪ್ಪ, ಎರಡೊತ್ತು ಸ್ತೋತ್ರಗಳು ಹೇಳಪ್ಪ ಹೇಳಿದ್ದಾರೆ, ನಿಮಗೆ ಹೇಳ್ಕೊಟ್ಟಿದ್ದಾರೆ. ಆ ಹೇಳ್ಕೊಡೋ ಕಾಲಕ್ಕೆ ನೀವು ಮಾಡಲ್ಲ, ಮೊದಲು ಮಾಡಲ್ಲ. ಅಪ್ಪ ಬರುತ್ತಾರೆ, ಏ ಯಾಕೆ ಮಾಡಿಲ್ಲ, ಮಾಡು 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 ಅಂತ ಮಾಡಿಸ್ತಾರ, ಸ್ತೋತ್ರ ಹೇಳು ಅಂತ ಹೇಳಿಸ್ತಾರ. ಇಷ್ಟೆಲ್ಲ ಮಾಡಿದ್ರೆ, ಇಷ್ಟೆಲ್ಲ ಕಂಪಲ್ಷನ್ ಇತ್ತು ಮಾಡಿದ್ದಕ್ಕೆ ಇವಾಗೆಲ್ಲ ಮಾಡ್ತಾ ಬರ್ತಾ ಇದ್ದೀರಾ. ಅದೇ ನಿಮಗೆ ಅವಾಗಿಂದಲೇನೆ ನೋಡಪ್ಪ, ಹುಡುಗಿದ ಕಾಲಕ್ಕಿಂತ ಎಲ್ಲ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನು ಅದು ಬರಬಾರದು ಎಲ್ಲ ಹೀಗೆ ಹೇಳೋ ಅಂತ ನಿಮ್ ಸರಿ ಹೇಳಿಸಿ ನಾನಲ್ಲ ಸ್ವಾಮಿ, ನೀನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದೀಯಾ ಅಂತ ನಮಗೆ ಹೇಳಿಕೊಟ್ಟಿದ್ರೆ, ಹಾಗೆ ಪ್ರತಿಯೊಂದು ಕರ್ಮದಲ್ಲಿ ಹೇಳಲೇಬೇಕು ಅಂತ ನಮ್ಮ ಬೆನ್ನು ಬಿದ್ದು ಏನು ಕೋಲಿಂದ ಹೊಡೆದು ಹೇಳಿಸಿದ್ರೆ ಇವಾಗ ಅದೇ ಬರ್ತಾ ಇತ್ತ? ಇಲ್ಲ, ಅದು ಹೇಳಲೇಬೇಕು. ಆ ಮನಸ್ಸಿನಲ್ಲಿ ಕರ್ಮಾನುಷ್ಠಾನ ಮಾಡುವಾಗ ಸ್ವಾಮಿ ನೀ ಮಾಡಿ ಮಾಡಿಸ್ತಾ ಇದೀಯಾ ಅನ್ನ ಎಚ್ಚರ ಕಂಪಲ್ಸರಿ ಆಗಿರಬೇಕು ಅಂತ ಸಬ್ಜೆಕ್ಟೇ ಮರ್ತೋಗಿದ್ದೀವಿ ನಾವು. ಹೌದಾ? ಎಲ್ಲ ಮಾಡ್ತಾ ಇದ್ದೀವಿ. ಹೌದಾ? ಅದನ್ನು ಹೇಳ್ತಾರೆ, ಎಲ್ಲ ಮಾಡ್ತಾ ಇದ್ದೀರಾ, ಇದೊಂದು ಇಲ್ಲ. ಏನು? ನೀ ಮಾಡಿ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರವೇ ಇಲ್ಲದೆ ನಾ ಮಾಡಿದೆ ಜಪ ಆಗ್ತಾ ಇದೆ. ಈ ತರ ಮನಸ್ಸಲ್ಲಿದ್ದುಕೊಂಡು ಆ ನಾ ಮಾಡಿದೆ ಎಂಬುದು ಎರಡು ರೀತಿ, ದೇವ ಮಾಡಿಸಿದರೆ ನಾ ಮಾಡಿದೆ ಉಂಟದು, ಇಲ್ಲ ಅಂತ ಯಾರೊಂದಿಲ್ಲ. ಹಾಗೆ ಹೇಳ್ತಾ ಇದ್ದೀರಾ? ಇಲ್ಲ, ನಾ ಮಾಡಿದೆ ಅಂತ. ಪಂಚಾಮೃತ ಯಾರೀ ಮಾಡಿಸಿದ್ರು? ನಾವ್ರಿ. ಹಾ, ಯಾರು? ಸ್ವಾಮಿ. ಅದು ಒಳಗಿದ್ದೀಯಾ ದೇವರು ಮಾಡಿಸಿ? ಇಲ್ಲ, ಎಲ್ಲೋ ಹೋಯ್ತು, ನಾಂಡ ಬರುತ್ತಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನ ತೆಗೆದುಕೊಂಡು ಎಲ್ಲ ಕಡೆ ಅನುಸಂಧಾನ ಮಾಡಬೇಕು. ಇಲ್ಲದಿದ್ರೆ ಏನಾಗುತ್ತೆ? ಅರಣ್ಯಕ ಆಚಾರ್ಯ ಹೇಳ್ತಾರೆ, ಈ ನಾನು ಅಂತ ಕೂತುಕೊಂಡು ಮಾಡಿದ ಸಾಧನೆ ಒಂದು ಆಚಮನ ಮಾಡಿದ್ರೆ ಸಾಕಂತೆ, ಅಸಂಖ್ಯಾತ ಜನ್ಮಗಳು ಬರುತ್ತೆ. ಏನೊಂದು ಆಚಮನ ಮಾಡಿದ್ರೆ, ಸ್ನಾನ, ಸಂಧ್ಯಾ, ವ್ಯಾಖ್ಯಾನ, ಅರ್ಚನ, ಧ್ಯಾನಾದಿ ಯತ್ ಪ್ರಿಯತೆ ತತ್ ಸರ್ವಮಪಿ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಆಪಾದಕಮೇವ ಭವತಿ ಎಂದು. ಕ್ಲೀನ್ ಬೌಲ್ಡ್. ಒಂದು ಆಚಮನ ಮಾಡಿದರೇನೆ ಸಾವಿರಾರು ಜನ್ಮಗಳು ಬರುವಷ್ಟು ಬರುತ್ತೆ. ಏನು? ನಾ ಮಾಡಿದೆ. ಇನ್ನು ನೀವು ಮಾಡಿದ ಪೂಜಾಗೆ, ವರಮಹಾಲಕ್ಷ್ಮಿಗೆ ಹತ್ತಿರ ಸದಾನ ಕೊಡಕ್ಕೂ ಉಪದಾನ ಕೊಟ್ಟದಕ್ಕೆ ಬೋನಸ್, ಇನ್ನು ಎಕ್ಸ್ಟ್ರಾ ಜನ್ಮಗಳು ಬರುತ್ತೋ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಏನು ಮಾಡೋಕೆ ಬಿಡಂತೀರಾ? ಇಲ್ಲ, ಎಲ್ಲ ಮಾಡಿ, ಇದೊಂದು ಸೇರಿಸಿಕೊಳ್ಳಿ. ಹೆಗ್ಗಣೆ ಒಳಗೆ ಬರ್ತಾ ಇದೆ, ನಾ ಅದಕ್ಕೆ ದೊಡ್ಡ ಕಲ್ಲು ಹಾಕಿ ಹೊಡೆದು ಬಿಡಿ. ಹೆಗ್ಗಣೆ ಬರಬಾರದು. ನೀನೇ ಮಾಡಿಸಿದ್ದು, ನನ್ನಿಂದ ಮಾಡಿಸಿದ್ದು. ನೀನೇ ಮಾಡಿದ್ದಲ್ಲ ತಪ್ಪದು. ನೀನೇ ಮಾಡಿದ್ದು ಅಂದ್ರೆ ದೈವಿವಾದ, ನಾನೇ ಮಾಡಿದ್ದು ಅಂದ್ರೆ ಹಠವಾದ, ನೀ ನನ್ನಿಂದ ಮಾಡಿಸಿದ್ದು ಎಂಬುದು ಮಧುರವಾದ ಅದು ನಮ್ಮದು. ಅದರಿಂದ ಅಲ್ಲಿ ಸ್ಲಿಪ್ ಆಗಿ ಬಿಡ್ತಾ ಇರುತ್ತೆ. ಈ ಮೊಜಾಯಿಲ್ ಕೋರ್ ಇರುತ್ತಲ್ಲ, ನೀರಿದೆ ಅಂತ ಇವಾಗ ಗೊತ್ತಾಗತ್ರಿ ಬಿದ್ದ ಮೇಲೆ. ಹಾಗೆ ಅನುಷ್ಠಾನ ಮಾಡೋ ಕಾಲಕ್ಕೆ ಬಿದ್ದ ಮೇಲೆ ಗೊತ್ತಾಗುತ್ತೆ ತಪ್ಪು ತಿಳದೆ ಅಂತ ಹೇಳಿ. ಆ ರೀತಿಯಲ್ಲಿ ಭಗವಂತ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಎಲ್ಲವೂ ಮಾಡೋಣ. ಇನ್ನ ಸೀರಿಯಸ್ನೆಸ್ ಬರಲಿಲ್ಲ ಅಲ್ವಾ? ಏನೋ ಒದ್ದಾಡ್ತಾರ್ರಿ, ನಾ ಮಾಡಿದೆ ಅಂತ ಸಂತೋಷಪಟ್ಟೆ. ಈ ಆಚಾರ್ಯಗೇನೋ ಹೊಟ್ಟೆ ಸಂಕಟ. ನಾವೇನೋ ನಾವು ಮಾಡಿದೀವಿ ಸಂತೋಷ ಪಡ್ತೀವಪ್ಪ, ಅದಾದ್ರೂ ಪಡಬಾರ್ದ? ಅಷ್ಟು ಸ್ವಾತಂತ್ರ್ಯ ಇಲ್ವಾ ನಮಗೆ? ನಾನು ಮಾಡಿದ್ದೆ ಅಂತ ಹೇಳೋ ಸ್ವಾತಂತ್ರ್ಯವೂ ಇಲ್ವಾ ನಮಗೆ? ಇಲ್ಲ. ಸರಿ, ಅಷ್ಟು ಸೀರಿಯಸ್ ಮ್ಯಾಟರ್ ಆಯ್ತು. ಅದು ವಿಜಯದಾಸರ ಆರಾಧನೆ ಕಾಲಕ್ಕೆ ಬಂದು ಆರಾಧನೆ ಹೆಸರು ಹೇಳ್ಕೊಂಡು ಇವೆಲ್ಲ ಹೇಳ್ತೀರಲ್ಲ, ಅಂದ್ರೆ ಇದೇ ನಿಜವಾದ ಆರಾಧನೆ. ಅದು ಮಾಡಲಿಕ್ಕೆ ಬಂದಿದ್ದೇನೆ. ಏನು? ಸ್ವಲ್ಪ ಖಾರವಾಗಿ ಹೇಳೋಣ, ಹೇಳ್ತೇನೆ. ಯಾಕಂದ್ರೆ ಸ್ವಲ್ಪ ಚರ್ಮ ದಪ್ಪ, ಮಾಮೂಲಾಗಿ ಹೇಳಿದ್ರೆ ಕೇಳಲ್ಲ. ಏನು ಅಂದ್ರೆ ಇಷ್ಟು ವಿಜಯರಾಯರು ಹೇಳ್ತಾರೆ ಸುಳಾದಿಯಲ್ಲಿ. ನಿನ್ನೆ ಒಂದು ಕಡೆ ಹೇಳಿದ್ದೆ, ಅದೇ ತಲೆಯಲ್ಲಿ ಕೂತಿತ್ತು, ಅದೇ ತಿರುಗ್ತಾ ಇದೆ, ಅದೇ ಹೇಳಬೇಕು ಅಂತ ಬಂದೆ, ಅದೇ ಆರಾಧನೆ ಮಾಡೋಣ ಅಂತ ಬಂದೆ. ಸುಳಾದಿಯಲ್ಲಿ ಹೇಳುತ್ತಾರೆ ಒಂದು ಮಾತಿದೆ, ಆ ಮಾತನ್ನ ಯಾರಿಗಾದ್ರೂ ಹೇಳಿದರೆ ಏನು ಮಾಡ್ತಾರೆ ಅಂದ್ರೆ ಹೇಳ್ತಾರೆ ವಿಜಯದಾಸರು, ಸಾಯ ಬಡಿವರಲ್ಲೋ ಮುಂದೋರದೆ ಮುಂದಿನ ಕಣ್ಣು ಕಾಣಿಸಬಾರದು, ಆ ಥರ ಬಡದು ಬಿಡುತ್ತಾರೆ ಆ ಮಾತು ಹೇಳಿದ್ರೆ. ನಮಗೆ ಅರ್ಥ ಆಗಲ್ಲ ಅಂದ್ರೆ ನೀವು ದೇವರಿಗೆ ಅದೇ ಮಾತು ಹೇಳ್ತಾ ಇದ್ದೀರಾ ಅಂತ ದಾಸರಂದ್ರು. ಸಬ್ಜೆಕ್ಟಿಗೆ ಬರ್ತೇನೆ, ಗಂಡ ಹೆಂಡತಿ ಇಬ್ಬರು ಇದ್ದಾರೆ, ಬೇರೆ ಅಂದುಕೊಂಡ್ರೆ ನಮ್ಗೆ ಸೀರಿಯಸ್ನೆಸ್ ಬರಲ್ಲ, ನಾವೇ ನೀವೇ ಗಂಡ ಹೆಂಡತಿ ಯಾರ್ಯಾರು ಇದ್ದೀರೋ ಜೋಡಿ ಜೋಡಿ ನಿಂತ್ಕೊಳ್ಳಿ ಇದ್ದೀರಾ, ಯಾರೋ ಒಬ್ಬ ಬಂದ ಇಷ್ಟು ಹೇಳಿದ ನಿಮ್ ಹೆಂಡತಿಗೆ, ನಾನೇ ನಿನ್ ಗಂಡ ಅಂತ, ಏನ್ ಮಾಡ್ತೀರಾ? ದಾಸರ್ ಹೇಳಿದ್ರು ಸಾಯ ಬಡಿವರಲ್ಲೋ ಮುಂದೋರದೆ, ಇವಾಗ ನಾ ಹೇಳೋ ಕಾಲಕ್ಕೆ ಸಿಟ್ಬರ್ತದಲ್ಲ ಹೊಡೆದು ಬಿಡಬೇಕು ಅಂತ. ಮತ್ತೆ ಈ ಮಾತು ದೇವರಿಗೆ ನಾವು ಹೇಳಿದ್ರೆ ಹೇಗಿರುತ್ತೆ? ನಾವೆಲ್ಲಿ ಹೇಳಿದ್ವಿ, ಬೆಳಗ್ಗೆ ತಲೆ ಮೇಲೆ ಹಾಲು ಹಾಕ್ತೀವಿ ದೇವರಿಗೆ, ನಾವು ಮಾಡೋದದೆ ಬಾಯಲ್ಲಿ ಬಾಳೆಹಣ್ಣಿಟ್ಟು ತಲೆ ಮೇಲೆ ಗುಂಡಕಲ್ಲು ಹಾಕಿ ಹೊಡಿತೀವಿ, ಹೌದಾ ಅಲ್ವಾ? ನೀವು ನೋಡಿ ಈಗ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದರು, ದೇವರು ಸ್ವತಂತ್ರ, ಜೀವ ಅಸ್ವತಂತ್ರ ಅಂದ್ರು. ಇಬ್ಬರು ತಂಬಿಗೆ ಹಿಡ್ಕೊಂಡು ಬಂದ್ರು, ಇಬ್ಬರು ತಂಬಿಗೆ ಹಿಡ್ಕೊಂಡು ಬಂದ್ರು. ನಾ ಹೇಳಿದೆ ಇವರ ಕೈಯಲ್ಲಿ ತಂಬಿಗೆ ಇದೆ ಅಂತ ಹೇಳಿದೆ, ಅಂದ್ರೆ ಇನ್ನೊಬ್ಬರ ಕೈಯಲ್ಲಿ ತಂಬಿಗೆ ಇಲ್ಲ ಅಂತ ಆಯ್ತಾ? ಇಲ್ಲ, ಇವರ ಕೈಯಲ್ಲಿ ತಂಬಿಗೆ ಇದೆ ಅಂತ. ನಾನಂದೆ ದೇವರು ಸ್ವತಂತ್ರ ಅಂತ ಆಚಾರ್ಯ ಹೇಳಿದ್ರು, ಜೀವ ಅಸ್ವತಂತ್ರ ಅಂತೇನು ಹೇಳಿಲ್ಲಲ್ಲ ಅಂದ್ರೆ. ಇಲ್ಲ, ಜೀವ ಶುದ್ಧ ಅಸ್ವತಂತ್ರ. ಎಷ್ಟೇ ಅಸ್ವತಂತ್ರ ಅಂದ್ರೆ ತನ್ನ ಪ್ರಯತ್ನ ತಾನು ಸ್ವತಂತ್ರವಾಗಿ ಮಾಡುವಷ್ಟಾದರೂ ಸ್ವತಂತ್ರನ? ಇಲ್ಲ, ಚೂರು ಇಲ್ಲ, ಶುದ್ಧ ಸ್ವತಂತ್ರ. ಇದು ಅರ್ಥ ಆಯ್ತಲ್ಲ. ಈಗ ದೇವರು ಒಂದು ಕೆಲಸ ಮಾಡಿಸ್ತಾ ಇದ್ದಾನೆ. ಕೆಲಸ ಮಾಡಿಸಬೇಕಾದರೆ ದೇವರಲ್ಲಿ ಏನಿರಬೇಕು? ಸ್ವಾತಂತ್ರ್ಯ. ದೇವರಲ್ಲಿ ಸ್ವಾತಂತ್ರ್ಯ ಎಂಬುದು ಏನದು? ಗುಣ ಅಲ್ವಾ? ಅದೇ ಗೊತ್ತಿಲ್ವಾ? ಸ್ವಾತಂತ್ರ್ಯ ಎಂಬುದು ಗುಣ, ಅದ್ ತೆಗೆದು ಕಟ್ ಮಾಡಿ ಕೊಡ್ಲಿಕ್ಕಾಗಲ್ಲ. ದತ್ತ ಸ್ವಾತಂತ್ರ್ಯ ವಿಚಾರ ಅದಕ್ಕೆ ಹೇಳ್ತಾ ಇದ್ದಾರೆ. ದತ್ತ ಸ್ವಾತಂತ್ರ್ಯ ಅಂದ್ರೆ ದೇವರು ತೆಗೆದು ಅದನ್ನ ನಾನಾ ಹೋಳು ಮಾಡಿ ಎಲ್ಲರಿಗೆ ಕೊಟ್ಟ. ಇಲ್ಲ, ಕೊಡ್ಲಿಕ್ಕಾಗಲ್ಲ. ದಾಸರಾರು ಅದಕ್ಕೆ ಹೇಳ್ತಾರೆ, ದಾಸರಾರ ಉದ್ದೇಶ ಅದು ಅಲ್ಲೇ ಅಲ್ಲ. ತನ್ನ ಸ್ವಾತಂತ್ರ್ಯ ಗುಣವ, ನಿಜ ಸ್ವಾತಂತ್ರ್ಯ ಗುಣವ ಅಂತಾರೆ. ನಿಜ ಸ್ವಾತಂತ್ರ್ಯ ಗುಣ ಅಂದರೆ ಮೆಣಸಿನಕಾಯಿ ಖಾರ ಇರುತ್ತೆ, ಅದರಿಂದ ಖಾರ ಸಪರೇಟ್ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಮೆಣಸಿನಕಾಯಿ ನೋಡಿದ ಕೂಡಲೇ ದೇವರು ನೆನಪಾದರು. ಹೇಗೆ ಬೆಂಗಳೂರು ಜನಕ್ಕೆ ಮೆಣಸಿನಕಾಯಿಂದ ದೇವರು ನೆನಪಾಗ್ತಾರೆ, ಖಾರವೇ ತಿನ್ನಲ್ಲ ಇಲ್ಲಿ. ಹಾಗೆ ದಾಸರಿಗೆ ಮೆಣಸಿನಕಾಯಿ ನೋಡಿದ ಕೂಡಲೇ ದೇವರೇ ನೆನಪಾದರು. ಮೆಣಸಿನಕಾಯಿ ಅದರ ಖಾರ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ದೇವರು ದೇವರ ಗುಣ ಬೇರೆ ಅಲ್ಲ, ದೇವರು ದೇವರ ಗುಣ ಒಂದೇ. ದೇವರ ಗುಣ ಸ್ವಾತಂತ್ರ್ಯ. ಸರಿ ಕೇಳ್ತಾ ಇದ್ದೀರಾ? ಪಾಪ ನಿದ್ದೆ ಬರ್ತಾ ಇದೀನ, ಸ್ವಲ್ಪ ಸರಿ ಮಾಡಿಕೊಳ್ಳಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಇದು ಕೇಳದಿದ್ರೆ ತಿಪ್ಪೇಲಿ ಹೋಗುತ್ತೆ. ಹೇಳ್ತಾರೆ ತುಪ್ಪದ ಬಿಂದಿಗೆ ತಪ್ಪನೆ ತಿಪ್ಪೇಲಿ ಬಿತ್ತಲ್ಲೋ ಅಂತ. ನೀವು ಕೊಟ್ಟ 33 ದಾನ ಎಲ್ಲ ಪಿಟಾರ್ಪಣ ಆಗ್ಬಿಡುತ್ತೆ. ಸರಿಯಾಗಿ ಕೇಳಿ, ಏನದು? ದೇವ ಏನಾದ್ರೂ ಕೆಲಸ ಮಾಡಿಸಿದರೆ ಅವನಲ್ಲಿ ಸ್ವಾತಂತ್ರ್ಯ ಇರಬೇಕಾ? ಸ್ವಾತಂತ್ರ್ಯ ಅವನ ಗುಣನ? ಗುಣ ಸಪರೇಟ್ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಅಂದ್ರೆ ದೇವರು ಬೇರೆ ಅಲ್ಲ, ದೇವರ ಸ್ವಾತಂತ್ರ್ಯ ಬೇರೆ ಅಲ್ಲ. ಸ್ವಾತಂತ್ರ್ಯ ಅಂದ್ರೆ ದೇವರೇ. ಅದಲ್ಲಿಡೋಣ, ಇಲ್ಲಿಗೆ ಬರೋಣ. ನಾವೇನಂತ ಇದ್ದೀವಿ? ನಾ ಮಾಡಿದೆ. ನಾ ಮಾಡಿದೆ ಅನ್ನುವಾಗ ದೇವರು ಮಾಡಿಸಿದ್ರೆ ನಾ ಮಾಡಿದೆ ಅಂತೀವ? ಅನ್ನಲ್ಲ, ಪ್ಯೂರ್ಲಿ ನಾ ಮಾಡಿದೆ. ಅವಾಗೇನಾಗುತ್ತೆ ಅಂದ್ರೆ, ನಾ ಮಾಡಬೇಕಾದ್ರೆ ನನ್ನಲ್ಲಿ ದೇವರ ಅಪೇಕ್ಷೆ ಇಲ್ಲದೆ ಮಾಡಬೇಕಾದ್ರೆ ನನ್ನಲ್ಲಿ ಏನಿರಬೇಕು? ಸ್ವಾತಂತ್ರ್ಯ ಇರಬೇಕು. ಸ್ವಾತಂತ್ರ್ಯ ನನ್ನಲ್ಲಿರಬೇಕಾದ್ರೆ ಯಾವ ರೀತಿಯಲ್ಲಿ ಇರಬೇಕು? ಗುಣವಾಗಿರಬೇಕು. ಸ್ವಾತಂತ್ರ್ಯ ಎಂಬುದು ಗುಣ ಅಂದ್ರೆ ನನ್ನಲ್ಲಿ ಸ್ವಾತಂತ್ರ್ಯ ಗುಣ ಇದೆ ಅಂತ ಒಪ್ಪಿದ್ದಾಯಿತು. ಅರ್ಥ ಆಯ್ತಾ? ನನ್ನಲ್ಲಿ ಸ್ವಾತಂತ್ರ್ಯ ಗುಣ ಇರಬೇಕಾದ್ರೆ ಅದು ನನ್ನಿಂದ ಸಪರೇಟ್ ಆಗಿರುತ್ತಾ? ನಾನೇ ನನ್ನ ಗುಣ ನನ್ನಿಂದ ಸಪರೇಟ್ ಅಲ್ಲ. ನನ್ನಲ್ಲಿ ಸ್ವಾತಂತ್ರ್ಯ ಇದ್ರೆ ನನ್ನಿಂದ ಸಪರೇಟ್ ಆಗಿರಲ್ಲ, ಅಂದ್ರೆ ನಾನೇ ನನ್ನ ಸ್ವಾತಂತ್ರ್ಯ. ಹೌದಾ? ಈಗ ಈ ಕ್ವೆಶನ್ ಬಂತು, ದೇವರು ಈಸ್ ಈಕ್ವಲ್ ಟು ಆತನ ಸ್ವಾತಂತ್ರ್ಯ, ಈಸ್ ಈಕ್ವಲ್ ಟು ನನ್ನ ಸ್ವಾತಂತ್ರ್ಯ, ನಾನು ಮಾಡ್ತೇನಲ್ಲ. ಹೌದಾ? ಈಸ್ ಈಕ್ವಲ್ ಟು ನಾನು. ನಾನೇ ದೇವರು, ನಾ ಮಾಡುತ್ತೇನೆ ದೇವರಿಲ್ಲದೆ ನಾ ಮಾಡುತ್ತೇನೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತರ್ಥ. ಅಲ್ಲಿಗೆ ನಿಂತಿಲ್ಲ, ಅದು ಪಾಲಿಶ್ಡ್ ಆಗಿ ಹೇಳಿದಂಗಾಯ್ತು. ಈಗ ಬನ್ನಿ, ದೇವರಿದ್ದಾರೆ, ಲಕ್ಷ್ಮೀದೇವಿ ಇದ್ದಾಳೆ, ಇಬ್ಬರು ನಿಂತಿದ್ದಾರೆ. ನಾನು ಮಾಡಬೇಡ, ನೀವೇ ಅಂದಿದ್ದೀರಿ. ಏನಂತಂದೀರಾ? ಲಕ್ಷ್ಮೀದೇವಿ ಹೇಳಿದ್ದೀರಾ ನಾನೇ ದೇವರು ಅಂತ. ಏನರ್ಥ ಆಯ್ತು? ಏನ್ರಿ ಅರ್ಥ ಆಯ್ತು? ಅರ್ಥ ಆಯ್ತಲ್ಲ. ಹ ಅಂದ್ರೆ ಹೆಜ್ಜೆ ಹೆಜ್ಜೆಗೆ ಕರ್ಮ ಮಾಡುವಾಗ ನಾ ಮಾಡಿದೆ ನಾ ಮಾಡಿದೆ ಅಂತ ದೇವರ ಸ್ವಾತಂತ್ರ್ಯ ನಮ್ಮಲ್ಲಿ ಆರೋಪ ಮಾಡಿಕೊಂಡ್ರೆ ನಾವೇನಾಗ್ತೀವಿ? ತಾಯಿ ಗಂಡ್ರಾಗ್ತೀವಿ. ಸೀರಿಯಸ್ನೆಸ್ ಅರ್ಥ ಆಯ್ತಾ? ಇದು ಹೇಳಿದ್ರು ಈ ರೀತಿ ನಾ ಮಾಡಿದೆ ಅಂದ್ರೆ ತಾಯಿ ಗಂಡ ಅಂತ ಇವನು ಅಂದು ಅಂಧಂತನಸ್ಸಿಗೆ ಹಾಕ್ತಾರೆ. ಮತ್ತೆ ನಾವು ಮಾಡಿದ ಸಾಧನೆಗೆ ನಮ್ಮಲ್ಲಿ ಕಳಿಸ್ಬೇಕ್ರಿ? ಫ್ಲೈಟ್ ಅಲ್ಲೇ ಕಳಿಸ್ಬಿಡ್ಬೇಕು ಅಲ್ವಾ? ಅದಕ್ಕೆ ದಾಸರು ಹೇಳ್ತಾರೆ ಇಂಥ ಮಾತು ದೇವರೆದುರಿಗೆ ನಿಂತು ಲಕ್ಷ್ಮೀದೇವಿಗೆ ನಿನ್ನ ಗಂಡ ನಾನು ಅಂತ ಹೇಳಿದರೆ ಶ್ರೀನಿವಾಸ ಏನು ಮಾಡಬೇಕು? ನಮ್ಮ ಚೂರಿ ಹಾಕಿ ಕೊಂದು ಬಿಡಬೇಕಾ? ಕೊಲ್ಲತಾ ಇಲ್ಲಂತೆ. ಏನು ಮಾಡುತ್ತಾ ಇದ್ದಾನೆ? ಹತ್ತಿರ ಕರೆದು ಪಾಯಸ ಉಣಿಸ್ತಾ ಇದ್ದಾನಂತೆ. ಇದೇನ್ರಿ ರಿವರ್ಸ್ ಆಯಿತು ಗೇರು ಅಂದ್ರೆ ಹೇಳುತ್ತಾರೆ. ಇಷ್ಟು ಹೊತ್ತು ಆ ದಂಪತಿಗಳು ನಿಂತಾಗ ನಾನೇ ಅಂದವನು ಬೇರೆ ಅವ, ಅದಕ್ಕೆ ಬಡದರು. ಈಗ ಅಂದದ್ದು ಬೇರೆಯವನಲ್ಲ, ಮಗನೇ. ಹುಚ್ಚು ಹಿಡಿದಿದೆ, ಪುರ ಹುಚ್ಚು ಹಿಡಿದಿದೆ, ಮಗನೇ ಆ ಮಾತಂದ. ಆ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರ ಹೊಡಿತಾರ? ಹೇಳಿ, ನೀವೇ ಅಪ್ಪ ಅಮ್ಮ ಅಂದ್ರು. ನಿಮ್ ಮಗನೇ ಆ ಮಾತು ಹೇಳಿದ, ನಾನೇ ಗಂಡ ಅಂದ. ಅಂದ ಅಂದುಕೊಳ್ರಿ, ಕೊಂದು ಬಿಡ್ತೀರಾ, ಹೊಡಿತೀರಾ, ಬಿಡುತ್ತೀರಾ? ಒಂದು ಊಟಕ್ಕೆ ಹಾಕಲ್ವಾ, ಹೊರಗೆ ಹಾಕ್ಬಿಡ್ತೀರಾ? ಇಲ್ಲ. ಹುಚ್ಚ ಪಾಪ, ಅವನು ಒಳ್ಳೆಯವನೇ, ಹುಚ್ಚುತನದಿಂದ ಹೀಗೆ ಹೇಳ್ತಾ ಇದ್ದಾನೆ. ಹತ್ತಿರ ಕರೆದು ಪಾಯಸ ಇಡ್ತೀರಾ? ಅದೇ ದೇವ ಮಾಡುತ್ತಾ ಇದ್ದ. ಜೋರಾಗಿತ್ತಕ್ರಿ, ನನಗಲ್ಲ, ವಿಜಯರಾಯರ ಮಾತಿದು. ಹೇಗೆ ಹೇಳ್ತಾ ಇದ್ದಾರೆ ನಮ್ಮ ಸ್ವಾಮಿ ಎಷ್ಟು ಕರುಣಾಕರ. ನಿತ್ಯ ತಾಯಿ ಗಂಡರು ನಾವು ಹಾಕ್ತಾ ಇದ್ರೆ ನಾ ಮಾಡಿದೆ ನಾ ಮಾಡಿದೆ ಅಂತ ಸ್ವಾಮಿ ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ಇನ್ನ ಪಾಲಿಸಿದ್ರು ಸ್ವಲ್ಪ, ಅದರಲ್ಲಿ ಎಲ್ಲ ದೇವರೇ ಮಾಡಿಸ್ತಾನೆ. ನನ್ನ ಪ್ರಯತ್ನ ಮಾತ್ರ ದೇವರು ಬೇಕಾಗಿಲ್ಲ, ನಾ ಮಾಡಿಬಿಡ್ತೀನಿ. ಅಂದ್ರೆ ಇಡೀ ಮನೆಯಲ್ಲಿ ನನ್ನ ಗಂಡ ನಾನಲ್ಲ, ಬರೇ ಒಂದು ಕೋಣೆಯಲ್ಲಿ ಮಾತ್ರ ಅಲ್ವಾ? ಇಡೀ ಕೆಲಸಕ್ಕೆ ಅವನೇ, ಇಲ್ಲಿ ಮಾತ್ರ ನಾನೇ ಗಂಡ, ಮಿಕ್ಕ ರೂಮಲ್ಲೆಲ್ಲ ಅವನೇ ಗಂಡ. ಇಷ್ಟ ಆಯ್ತಲ್ಲ, ಅದಕ್ಕೆ ದಾಸರು ಚಪ್ಪಲಿನ ಹೊಡಿತಾರೆ. ನಿನ್ ಹಣೆ ಬರ ಗೊತ್ತಾ, ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ, ದೇವರಿಲ್ಲದೇನೆ ಅಂತ ಹೇಳ್ತೀಯಲ್ಲ, ಏನು ಪ್ರಯತ್ನ ಮಾಡ್ತೀ? ನಿನ್ ಹಣೆ ಬರ, ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಪರಮಾಣು ಶರೀರದಲ್ಲೆಲ್ಲ ಕೂತಿದೀಯ. ನಿನ್ನ ಸೈಜ್ ಎಷ್ಟು ಗೊತ್ತಾ? ಈ ಶರೀರದ ಕೂದಲಿನ 1000 ಭಾಗವೂ ಇಲ್ಲ. ಇದನ್ನ ಹೊತ್ತು ಉಸಿರಾಟ ಆಡತ ಕೈ ಕಾಲು ಕದಲಿಸಿ ನಡಿಲಿಕ್ಕಾಗತ್ತೇನೋ? ಯೂಸ್ಲೆಸ್ ಫೆಲೋ ಅಂತ ಬೈತಾರೆ, ಅಲ್ಲ ಸಂಸ್ಕೃತದಲ್ಲಿ ಬೈತಾರೆ. ಪಚನ, ಭಕ್ಷಣ, ಭೋಜನ, ಗಮನ, ಚಲನ, ಅಚಲನ, ಕೊನೆಗೆ ಇಷ್ಟಪಟ್ಟು ಮಾಡ್ತೀಯಲ್ಲ ಮೈಥುನ. ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಅವನು ಮಾಡಿಸ್ತಾನ ಎಲ್ಲ. ಶುಚಿಸದನ ದಯದಿಂದ ಜೀವರ ನಿಚಯಗಳು ತಾ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳನ್ನು ಎಂದು ಅರಿತುಕೊಂಡಾಡು. ಮಫ್ ಇದ್ದಾಗ ಮಾತಾಡಬೇಡ, ನಾನ್ ಪ್ರಯತ್ನ ನಾ ಮಾಡಿಬಿಡ್ತೀನಿ, ದೇವ್ರ ಯಾಕೆ ಅಂತ ಹೇಳಿ ಹೇಳ್ತೀಯಲ್ಲ, ಭೂತಾಗ್ತಾರೆ ನಿನ್ನ ಅಂತ ಹೇಳಿದ್ರು. ಯಾಕೆ ಭೂತಾಗ್ತಾರ್ರಿ ಅಂದ್ರೆ ತಾಯಿ ಗಂಡ ಆಗ್ತೀಯ. ಆ ಪ್ರಯತ್ನ ವಿಷಯದಲ್ಲಿ ದೇವರು ಬೇಕಾಗಿಲ್ಲ ಅಂದ್ರೆ ನಿನ್ನಲ್ಲಿ ಸ್ವಾತಂತ್ರ್ಯ ಆರೋಪ ಮಾಡಿಕೊಂಡು ನಾನೇ ನಿನ್ನ ಗಂಡ ಅಂತ ಲಕ್ಷ್ಮೀದೇವಿ ಹೇಳಿದಾಗ ಆಗುತ್ತೆ. ಆ ಎಚ್ಚರವೇ ಕಳ್ಕೊಂಡ್ಬಿಟ್ಟು ನನ್ನ ಪ್ರಯತ್ನ ನಾ ಮಾಡ್ತೀನಿ, ನನ್ನ ಪ್ರಯತ್ನ ಮಾಡ್ಲಿಕ್ಕೂ ದೇವರೇ ಬೇಕಾ, ಇನ್ನ ನಂದೇನ್ರಿ ಅಂತ ಮಾತಾಡ್ತೀವಲ್ಲ. ಮತ್ತೆ ನಾವು ಮಾಡೋದು ಸರಿಯಾ ಆಚಾರ್ಯ? ನಾನಲ್ಲ ಕೇಳಿದ್ದು, ನನ್ನ ಮೇಲೆ ಬರಬೇಡಿ. ವಿಜಯದಾಸರಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಈ ಆಚಾರ್ಯ ಹೀಗೆ ಹೇಳ್ತಾರೆ ಅಂತಾರೆ, ನಾನು ಅವರು ಹೇಳಿದ್ದನ್ನು ಪೋಸ್ಟ್ ಮ್ಯಾನ್ ತರ ಹೇಳ್ತಾ ಇದ್ದೀನಷ್ಟೇ, ನಂಗೇನು ಗೊತ್ತಿಲ್ಲ. ವಿಜಯರಾಜರು ಹೀಗೆ ಹೇಳಿದ್ರು, ಸಾಯ ಬಡಿವರಲ್ಲೋ ಮುಂದವರದೆ ಅಂಥದ್ದು ಹೇಳ್ತೀಯ, ಮತ್ತೆ ನಾನೇನ್ ಹೇಳ್ಬೇಕು ಹೇಳಿ, ನೀವು ಸುಮ್ಮನೆ ಬೈಬೇಡಿ ಅಂತ ಹೇಳಿದ್ರೆ ಹೇಳ್ತಾರೆ.
ನಡೆಸಿದ್ದಾರೆ ನಡೆವೆ, ನುಡಿಸಿದ್ದಾರೆ ನುಡಿವೆ, ತಿಳಿಸಿದ್ದಾರೆ ತಿಳಿವೆ, ಮರೆಸಿದ್ದಾರೆ ಮರೆವೆ. ಇಷ್ಟಯ್ಯ ನನ್ನ ಸ್ವಾತಂತ್ರ್ಯ, ಏನು ಇಲ್ಲ, ನೀ ಮಾಡಿಸಿದಂತೆ ಮಾಡುವುದೇ. ಈಚೆ ಬಂದು ನಾವು ನಮ್ಮ ಕನ್ನಡದ ಸ್ವಲ್ಪ ಅರ್ಥ ಆಗಲ್ಲ, ಯಾಕೆ ಕನ್ನಡದವರು ದಾಸರು ಓದ್ಕೊಂಡಿರಲ್ಲ, ಸುಮ್ಮನೆ ಏನೋ ಪದಗಳು ಹೇಳ್ತಾ ಇರ್ತಾರೆ, ನಮಗೆ ಪ್ರಮಾಣ ಇಲ್ಲ ಅದರಲ್ಲೆಲ್ಲ. ಅದಕ್ಕೆ ಪ್ರಮಾಣ ಇದ್ದವರ ಹತ್ರ ಬಂದು ಅರಣ್ಯಕಾಚಾರ್ಯ ಹೇಳಿದರು, ಗೃಹಾತಿ ಗೃಹಾತಿ ಗಚ್ಚತಿ ಗಚ್ಚತಿ ವಿಸೃಜತಿ ವಿಸೃಜತಿ ಎಲ್ಲ ಕೊನೆಗೆ ಹೇಳ್ತಾರೆ, ತುಂಬಾ ಪಟ್ಟಿ ಹೇಳಿ ಕೊನೆಗೆ ಮಾತಾಡ್ತಾರೆ. ಕಿಂಬಹುನ ಬಿಂಬ ಗುಣಕ್ರಿಯಾದಿ ವಿರೇವ ಗುಣಕ್ರಿಯಾದಿ ಮಾನ್ ಭವತಿ, ದೇವರು ಮಾಡಿಸಿದರೇನೆ ಮಾಡುತ್ತಾನೆ, ಇಲ್ಲದ್ರೆ ಇಲ್ಲ. ಅವಾಗ ಮತ್ತೆ ನಾವೊಂದು ಇವರೆಲ್ಲ ಹೇಳ್ತಾರೆ, ನಮ್ಮ ಮಧ್ವಾಚಾರ್ಯ ಹೇಳಿರ್ಬೇಕು, ಇಲ್ಲಾಂದ್ರೆ ಪ್ರಮಾಣ ಅಲ್ಲ. ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಬಿಂಬಕ್ರಿಯ ಏವ ಕ್ರಿಯಾವಾನ್, ಜೀವ ದೇವರು ಚಲನ ಮಾಡಿಸಿದರೇನೆ ಮಾಡುತ್ತಾನೆ, ಇಲ್ಲದಿದ್ರೆ ಇಲ್ಲ. ಸರಿ, ಉಪನ್ಯಾಸ ಮುಗಿಲಿಕ್ ಬಂತಲ್ಲ, ಕನ್ಕ್ಲೂಷನ್ ಏನ್ ಮಾಡ್ತೀರ ಅಂದ್ರೆ, ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಸರ್ಟಿಫಿಕೇಟ್ ನಮಗೆ ನಾವೇ ಕೊಡ್ತಾ ಇದೀವಲ್ಲ, ಈ ಸಾಧನೆ ಆಗ್ತಾ ಇದೆಯಾ? ಕ್ಷಣ ಕ್ಷಣಕ್ಕೂ ನಾ ಮಾಡಿದೆ ನಾ ಮಾಡಿದೆ ಅಂತ ಏನು ತಿಳಿಯಲ್ಲ, ಬರ್ತಾ ಇದೆ. ಇನ್ನು ಕನ್ಫರ್ಮ್ಡ್ ಆಗಿ ಶಾಸ್ತ್ರ ಓದಿ ಕೂಡ ಪಡ್ಕೊಳ್ತಾ ಇರ್ತೀವಿ, ಪ್ರಯತ್ನ ಮಾತ್ರ ನಾ ಮಾಡ್ತೀನಿ ಅಂತ ಕನ್ಫರ್ಮ್ಡ್ ಆಗಿ ಇಟ್ಟುಕೊಂಡು ಮಾಡ್ತಾ ಇದ್ದೀರಲ್ಲ, ನೀವು ಮಾಡ್ತಾ ಇರೋದು ಏನು? ಸಾಧನೆ ಮಾಡ್ತಾ ಇದ್ದೀರಾ, ದೇವರನ್ನ ಬೈತಾ ಇದ್ದೀರಾ, ಲಕ್ಷ್ಮೀದೇವಿ ಗಂಡ ನಾನು ಅಂತ ಹೇಳ್ತಾ ಇದ್ದೀರಾ ಇಂಡೈರೆಕ್ಟ್ ಆಗಿ, ಏನು ಸಾಧನೆ ಮಾಡ್ತಾ ಇದ್ದೀರಾ? ಆದ್ದರಿಂದ ನಿಮ್ಮ ಸಾಧನೆ ಎಲ್ಲ ಪ್ರಧಾನ, ಅದರಲ್ಲಿ ಬರಲಿ ಏನು ಬರಲಿ, ನೀ ಮಾಡಿ ಮಾಡಿಸಿದಿ ಹರಿಯೇ ಅಂಬೋದು ನಾವು ಬಹಳ ಪಾಲಿಸಿದ್ವಿ. ಬೆಳಿಗ್ಗೆ ಹೇಳ್ತೀವಿ, ಮತ್ತು ಮಾರಂಜನೆ ಬೆಳಿಗ್ಗೆ ಬೆಳಿಗ್ಗೆ ಹೇಳಿ, ಕೃಷ್ಣ ನೀ ಮಾಡಿ ಮಾಡಿಸ್ತಾ ಇದೀಯಾ, ಇನ್ನು ನನ್ನ ಟೈಮ್ ಆಯಿತು, ನಾಳೆ ಬೆಳಿಗ್ಗೆವರೆಗೂ ನಾನು ನಿನ್ನ ಹತ್ರ ಬರಲ್ಲ ಅಂತ ಹೋಗ್ಬಿಡ್ತೀವಿ, ದೇವರನ್ನ ಸ್ಮರಿಸೋದೇ ಇಲ್ಲ. ಮಾರನೇ ದಿನ ಕೃಷ್ಣಾರ್ಪಣ ದಾಯಣ ವಾಚ ಅಂದಾಗ ಬಿಟ್ಟು ಮತ್ತೆ ಹೋಗ್ಬಿಡ್ತೀವಿ. ಹಾಗಲ್ಲ ಅಂದ್ರು, ಕೆಲಸ ಆಗುವಾಗ ಏನು ಕೂತರು ಎದ್ರು ಏನು ಮಾಡಿದ್ರು, ನೀ ಮಾಡಿಸ್ತಾ ಇದೀಯಾ ನೀ ಮಾಡಿಸ್ತಾ ಇದೀಯಾ, ಎರಡು ಬರಬೇಕಂತೆ. ಕರ್ಮಣಿ ಅಕರ್ಮಯ ಪಶ್ಯೇ, ಚೆನ್ನಾಗಿ ಹೇಳ್ತಾರೆ ರಾಯರಲ್ಲಿ, ದೇವರು ನಮ್ಮಿಂದ ಕರ್ಮ ಮಾಡಿಸ್ತಾ ಇರುವಾಗ ಮಾಡುತ್ತಲಿರಬೇಕು, ದೇವರು ನಮ್ಮಿಂದ ಮಾಡಿಸ್ತಾ ಇರುವಾಗ ಮಾಡುತ್ತಲಿರಬೇಕು, ನೀನೇ ಮಾಡಿದೀಯಾ ಅಂದ್ರೆ ಮಾಡಿಲ್ಲ ಎನ್ನಬೇಕು. ಇದೇ ಕರ್ಮಣಿ ಅಕರ್ಮಯ ಪಶ್ಯೇ ಎಂಬುದರ ಅರ್ಥ. ದಾಸರು ತುಂಬಾ ಸುಂದರವಾಗಿ ಹೇಳಿಕೊಡ್ತಾರೆ, ಇದು ಮಾಡಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ, ನಿದ್ದೆ ಮಾಡಿದ ಮೇಲೆ ನಿಮ್ಗೆ ಎಚ್ಚರ ಇರಲ್ಲ, ಆದ್ರಿಂದ ಅದು ಬೇಡ. ನಿದ್ದೆವರೆಗೂ ಮಾಡಿದ ಕರ್ಮಗಳಲ್ಲಿ ಪ್ರತಿಯೊಂದರಲ್ಲಿ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂತೆ. ಸ್ವಾಮಿ ನೀ ಮಾಡಿ ಮಾಡಿಸ್ತಾ ಇದೀಯಾ, ನಾನಾಗಿ ಏನು ಮಾಡಲಾರೆ, ಎಲ್ಲ ಬಡ ಬಲ್ಲ ಬಡದಂತೆ. ಪ್ರತಿಯೊಂದು ಕಡೆ ನೀವು ಈ ಚಿಂತನೆ ಮಾಡುತ್ತಾ ಕರ್ಮಾನುಷ್ಠಾನ ಮಾಡಿದ್ರ ಅವಾಗೇನಾಗುತ್ತೆ, ಮೋಕ್ಷ ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಇಷ್ಟಂತೂ ಬರಲ್ಲ. ತಾಯಿ ಗಂಡ ಅಂತ ಹೇಳಿದ್ರು ಪಾಪ ಅಂತೂ ಬರಲ್ಲ. ಇದು ವಿಜಯದಾಸರು ಹೇಳಿದ್ದು, ಇದು ವಿಜಯದಾಸರು ಹೇಳಿದ್ದು. ನಾನು ಸುಮ್ಮನೆ ಅವ್ರು ಹೀಗಿದ್ರು ಹೀಗ್ ಹಾರಿದ್ರು ಹೀಗ್ ತಿಂದ್ರು ಹೀಗ್ ಕೂತ್ರು ಇದೆಲ್ಲ ಚರಿತ್ರೆ ಹೇಳಿ ನೀವು ಚಪ್ಪಾಳೆ ತಟ್ಟಿ ಹೋದ್ರೆ ವಿಜಯದಾಸರಿಗೆ ಪ್ರೀತಿ ಇಲ್ಲ. ನೀವೆಲ್ಲ ಸಾಧನೆ ಮಾಡುವಾಗ ಈ ಹುಳ ಕಡಿತ ನಿಮ್ಮ ಸಾಧನೆ ಎಲ್ಲ ಧ್ವಂಸ ಆಗ್ತಾ ಇದ್ರೆ ಅದರ ಕುರಿತು ಹೇಳದೆ ಏನೋ ಹೇಳಿ ಹೋದರೆ ವಿಜಯದಾಸರು ಥೂ ಅಂತ ನನ್ನ ಉಗಿಯುತ್ತಾರೆ. ಅದಕ್ಕಾಗಿ ನಾನು ಇಷ್ಟು ಹೇಳಲಿಕ್ಕೆ ಬಂದೆ. ಏನು ವಿಜಯದಾಸರು ಹೇಳಿದ್ದು, ಇನ್ನ ಸಂಕಲ್ಪ ಮಾಡೋಣ ಬರೋ ಆರಾಧನೆವರೆಗೆ ದಿನಾಗ್ಲೂ ಪ್ರತಿಯೊಂದು ಕರ್ಮ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆದಷ್ಟು ನೆನಪಿಟ್ಟುಕೊಂಡು ಸ್ವಾಮಿ ನೀ ಮಾಡಿ ಮಾಡಿಸ್ತಾ ಇದೆಯಾ, ನನಾಗಿ ಮಾಡಿದ್ದಾರೆ ಪ್ರತಿಯೊಂದು ಕಡೆ ಬರಲಿ, ಈ ತರ ಒಂದು ವರ್ಷ ಸಾಧನೆ ಮಾಡೋಣ. ಆದಮೇಲೆ ವಿಜಯದಾಸರಿಗೆ ಇಲ್ಲೇ ಸೇರಿ ಮಾಡಿದ್ದೀರಾ ಅಂದ್ರೆ ಒಂದು ಕೈ ಇಲ್ಲ ಅಂತ ಇರಬಾರದು, ಎಲ್ಲ ಕೈ ಎದ್ದಿರಬೇಕು, ಎಲ್ಲರೂ ಕೃಷ್ಣಾರ್ಪಣ ಬಿಡೋಣ, ನಿಜವಾದ ಆರಾಧನೆ ಆಗುತ್ತೆ. ಅಲ್ಲ, ಒಂದು ವರ್ಷ ಆದ್ಮೇಲೆ ಮಾಡಬೇಕಾ ಇಲ್ವ, ನೀವೇ ಮಾಡ್ತೀರಾ, ಅಭ್ಯಾಸ ಆಗಿಬಿಟ್ಟಿರುತ್ತಲ್ಲ, ಅದಕ್ಕೆ ತಾನಾಗಿ ಮಾಡುತ್ತಾ ಹೋಗ್ತೀರಾ. ಆದ ಕಾರಣ ನಿಜವಾದ ಆರಾಧನೆ ಅವರು ಹೇಳಿದ್ದು ಮಾಡೋದು. ದಾಸರು ಹೇಳ್ತಾರೆ, ಅನುಭವಕ್ಕೆ ತಂದುಕೋ, ಸಕನ ಸಾಧನಗಳೊಳಗೆ ಇದೇ ಮುಖ್ಯ, ಯಾವುದು ಅನುಭವಕ್ಕೆ ತಂದುಕೊಳ್ಳೋದು ಅಂತ ಹೇಳಿದ್ದಾರೆ. ಆ ಪ್ರಕಾರ ದಾಸರ ಮಾತನ್ನ ನಾವು ಅನುಷ್ಠಾನ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಅದರಲ್ಲಿ ವಿಶೇಷವಾಗಿ ಒಂದು ಮಾತು ಹೇಳಲೇಬೇಕು, ಈ ಸನ್ನಿಧಾನ ಜ್ಞಾನಿಗಳ ಸನ್ನಿಧಾನ, ಆಟೋಮೆಟಿಕ್ ಆಗಿ ಜ್ಞಾನ ಇರಲೇಬೇಕಲ್ಲ, ಜ್ಞಾನ ಪ್ರಧಾನವಾದ ಸನ್ನಿಧಾನ, ದಾಸರು ಕುಡಿದದ್ದು ಕುಡಿಯುವಂತಹ ಸನ್ನಿಧಾನ, ಅದಕ್ಕೆ ತಕ್ಕಂತೆ ಶಿಷ್ಯವರ್ಗವೆಲ್ಲವೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ವಿಶೇಷವಾಗಿರತಕ್ಕಂತಹ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು, ನಿಮ್ಮೆಲ್ಲರ ಸಹಕಾರ ಎಲ್ಲ ಬರುವಂತೆ ಮಾಡಿ ಇನ್ನ ವಿಶೇಷವಾದ ಜ್ಞಾನ ಸಾಧನೆ ಅವರಿಂದ ಮಾಡಿಸಲಿ. ಇವರು ನಾವು ಇದ್ರೆ ಏನ್ ಸಾಕು, ನೀವೆಲ್ಲ ಬರಬೇಕಲ್ಲ, ನೀವೆಲ್ಲ ಬಂದು ಈ ಒಂದು ಗಂಟೆ ಆದರೂ ಕೂಡ ಆಚಾರ ಕಾಟ ಕೊಟ್ಟು ಪ್ರವಚನ ಮಾಡ್ತಾ ಇದ್ರು, ನಿದ್ದೆ ಮಾಡದೆ ಎದ್ದು ಕೂತು ಕೇಳತಾ ಇದ್ದೀರಿ ಅಂದ್ರೆ ಎಷ್ಟು, ಅದರಲ್ಲೂ ಕೂಡ ವಿಶೇಷವಾಗಿ ಕಲಿಕಾಲದಲ್ಲಿ ಕೇಳತಾ ಇದ್ದೀರಿ ಅಂದ್ರೆ ನಮಸ್ಕಾರ ಮಾಡಲೇಬೇಕು. ನಿಮಗೆಲ್ಲ ಕೂಡ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಕೇಳಿದ್ದನ್ನು ಅನುಷ್ಠಾನ ಮಾಡುವ ಸೌಭಾಗ್ಯ ಭಗವಂತ ಕರುಣೆ ಮಾಡಲಿ ಅಂತ ಕೇಳುತ್ತಾ, ದೊಡ್ಡವರು ಕೂತಾಗ ಹೆಚ್ಚು ಮಾತಾಡಬಾರದು, ಮಾತಾಡಿದ್ದೇ ಕ್ಷಮ ಕೇಳುತ್ತಾ ಇದ್ದು ದೊಡ್ಡವರಲ್ಲಿ. ಶ್ರೀಕೃಷ್ಣ ನಮಸ್ಕಾರ.